ಮಾಡಿ ಭಾರತಿ ಭರತೆ ನಿಂದೊಡಗೂಡಿ ಲಿಂಗದ ನಿರ್ತಿಯರು ಮಿಕ್ಕಾದಿಕೇಯರಿಗಿಲ್ಲ ವಾಸ್ಥಾನ. ಇನ್ನ ಇಲ್ಲಿ ವಾಯುದೇವರು ಸ್ವರೂಪ ದೇಹದಲ್ಲಿ ಪ್ರವೇಶ ಉಂಟು ಅಂತ ಜಗನ್ನಾಥದಾಸರು ಅನೇಕ ಕಡೆ ಹೇಳ್ತಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ. ಆದ್ರೆ ಒಂದು ಪಂಗಡ ವಾಯುದೇವರಿಗೆ ಸ್ವರೂಪ ದೇಹದಲ್ಲಿ ಪ್ರವೇಶವಿಲ್ಲ ಅಂತಕ್ಕಂಥ ಅದೇನು ಯುಕ್ತಿ? ವಾಯುದೇವರು ದೇಹವು ಅನು, ಜೀವನ ದೇಹವು ಅನು, ಅಣುವಿನೊಳಗನು ಹೇಗಿರ್ತದೆ? ವಾಯುದೇವರು ವಿಶೇಷವಾದ ಶಕ್ತಿ ಕೊಟ್ಟಿದ್ದಾನೆ, ಜಗತ್ತನ್ನೇ ಧಾರಣ ಮಾಡಿದ್ದಾನೆ ವಾಯುದೇವರು ಅಂತರ್ಯಾಮಿಯಾಗಿ ಪರಮಾತ್ಮ. ಆದ್ರಿಂದ ಅದನ್ನು ಮರ್ತಿ ಬಿಡ್ತೀವಿ ನಾವು. ಒಂದು ಯಾವುದೋ ಒಂದು ಸಾಮಾನ್ಯವಾದ ಯುಕ್ತಿಯಿಂದ ನೀವು ವಾದರಾದರೂ ರುದ್ರರಲ್ಲ ಅಂತ. ಯಾಕಲ್ಲ ಅಂದ್ರೆ ಅವರು ರುದ್ರದೇವರು ಸ್ತೋತ್ರ ಮಾಡಿದ್ದಾರಾದ್ರಿಂದ ಅವರು ರುದ್ರಗಳಲ್ಲ. ಯಾಕೆ ರುದ್ರಗಳು ಭಗವಂತನನ್ನು ಬಿಟ್ಟು ಅಂದರೂ ಸ್ತೋತ್ರ ಮಾಡೋದೇ ಇಲ್ಲ, ಆದ್ದರಿಂದ ಅವರು ರುದ್ರಗಳು. ಇನ್ನೊಂದು ಇದು ಯಥಾ ಕಾರಣರು. ಸಾಮಾನ್ಯವಾಗಿ ಲೋಕದಲ್ಲಿ ಅವತಾರ ಮಾಡಿದಾಗ ಈಗ ಭೀಮಸೇನ ದೇವರು, ಕುಂತಿ ದೇವರು ನಮಸ್ಕಾರ ಮಾಡ್ತಿದ್ರು, ಧರ್ಮರಾಜು ನಮಸ್ಕಾರ ಮಾಡ್ತಿದ್ರು. ಅವ್ರ ಯೋಗ್ಯತೆಯನ್ನು ಇವ್ರ ಯೋಗ್ಯತೆಯನ್ನು ಅಂದಾಗ ಅವತಾರ ಮಾಡಿದಾಗ ತಾವು ಪರಮಾತ್ಮ ಹೇಗೆ ನಡ್ಕೊಂಡ್ಬಿಡ್ತಾರೆ, ನರವತ್ ಪ್ರವೃತ್ತಿ ಮನುಷ್ಯಂತೆ ನಡ್ಕೊಂಡ್ಬಿಡ್ತಾರೆ ಅವರು. ಅಷ್ಟೇ ಹೊತ್ತು ಮತ್ಯಾವತಾರಸ್ತ್ಯ ಮತ್ಯ ಶಿಕ್ಷಣ. ಅಷ್ಟೇ ಹೊತ್ತು ಕೇವಲ ಒಂದು ಸಣ್ಣ ಕಾರಣದಿಂದ ಅವರಲ್ಲ ಅಂತ ನಾವು ತಿರಸ್ಕಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗೆ ಕರ್ಣ ಶೇಷ ಭವಾದಿ ನಾಮವ ಧರಿಸಿ ಭವನ ಸ್ವರೂಪ ದೇಹದಿ ಕರ್ಣ ನಿಯಾಮಕನು ತಾನಾದಿಪ್ಪ ಹರಿಯಂತೆ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಹೊರಗಡೆ ಮೋಕ್ಷದಲ್ಲೂ ಕೂಡ ಉಳುಕಿ ಯಾವ ದೇವತೆಗಳು ಸ್ವರೂಪ ದೇಹದಲ್ಲಿ ಪ್ರವೇಶ ಇಲ್ಲ, ಅಲ್ಲಿ ವಾಯುದೇವರಿಗೂ ಪ್ರವೇಶವಿಲ್ಲ. ಅಲ್ಲಿ ಏನು ಭಗವಂತನೇನೆ ಎಲ್ಲ ತತ್ವಾಭಿಮಾನಿ ದೇವತೆಗಳ ನಾಮದಿಂದ ಜೀವನ ಸ್ವರೂಪೇಂದ್ರಿಯಗಳಲ್ಲಿ ಬಿದ್ದುಕೊಂಡು ತಾನಲ್ಲಿ ಪ್ರೇರಣೆ ಮಾಡ್ತಿರ್ತಾನೆ, ಸ್ವಸ್ವರೂಪ ಆನಂದವನ್ನು ಅಭಿವ್ಯಕ್ತಿ ಮಾಡ್ತಿರ್ತಾನೆ. ಹಾಗೆ ಇಲ್ಲಿಯೂ ಕೂಡ ನಟ್ಟೆ ಗರುಡ ಶೇಷ ಭವಾದಿ ನಾಮೋ ಧರಿಸಿ ಪವನ. ಇಲ್ಲಿ ಪವನನ ಸ್ವರೂಪ ದೇಹದಿಂದ ಅರ್ಥ ಮಾಡ್ತಾನೆ, ಆಗಲ್ಲ ಅರ್ಥ ಅಲ್ಲ. ಪವನನ ವಾಯುದೇವರ ಸ್ವರೂಪ ದೇಹದಲ್ಲಿ ಪರಮಾತ್ಮ ತಾನೇ ಗರುಡ ಶೇಷ ಭವಾದಿ ನಾಮವನ್ನು ಧಾರಣ ಮಾಡಿ ತಾನು ಇಂದ್ರಿಯಗಳಿಂದು ಪ್ರೇರಣೆ ಮಾಡ್ತಾ ಇದ್ದಾನೆ. ಸರಿ ಹೋಗಲ್ಲ ಅದು. ಇಲ್ಲಿ ಹರಿಯಂತೆ ಅಂತ ಒಂದು ಪದ ಜಗನ್ನಾಥ ದಾಸರ ಹಾಕ್ತೇವೆ ಹೋಗಿದ್ದಿದ್ರೆ ಹೋಗಿ ಅವ್ರು ಹೇಳೋ ಮಾತು ಒಪ್ಪಬಹುದಾಗಿತ್ತು. ಹರಿಯಂತೆ ಪವನ ಜೀವನ ಸ್ವರೂಪ ದೇಹದಲ್ಲಿ ಗರುಡ ಶೇಷ ಭವಾದಿ ನಾಮೋ ಧರಿಸಿ ತಾನು ಪ್ರೇರಣೆ ಮಾಡ್ತಾ ಇದ್ದಾನೆ ಇಂದ್ರಿಯಗಳಿಗೆ. ಆದ್ರೆ ಅಲ್ಲಿ ಒಳಗಡೆಗೆ ಈ ಭಾಗ್ಯ ಬ್ರಹ್ಮದೇವರಿಗಿಲ್ಲ ಅಂದ್ರು, ವಾಯುದೇವರ ಭಾಗ್ಯ ಬ್ರಹ್ಮದೇವರಿಗಿಲ್ಲ ಅಂದ್ರು. ಯಾಕಂದ್ರೆ ತಾರತಮ್ಯದಲ್ಲಿ ಹಾಗಲ್ಲ, ವಾಯುದೇವರದು ಎಕ್ಸಿಕ್ಯೂಟಿವ್, ಅವರದು ಅಡ್ಮಿನಿಸ್ಟ್ರೇಷನ್ ಅಷ್ಟೇ. ಈ ಹೊರಗಿನ ವ್ಯಾಪಾರ ಎಲ್ಲ ಈಗ ಉತ್ಸವ ಮೂರ್ತಿ, ಎಲ್ಲಾ ಉತ್ಸವ ತೇರಾಗದೆಲ್ಲ ಉತ್ಸವ ಮೂರ್ತಿಗೆ ಅಲ್ಲಿ ಮೂಲ ಮೂರ್ತಿ ಗೊಲ್ಲಿ ಒಳಗಿದ್ದು ಬಿಡ್ತದೆ ಅಷ್ಟೇ. ಹಾಗ ಬ್ರಹ್ಮದೇವರು ಒಂದು ಮೂಲ ಮೂರ್ತಿ ಇದ್ದಾಗೆ ಇಡೀ ಜಗದ್ ವ್ಯಾಪಾರ ಎಲ್ಲ ವಾಯುದೇವರು ಮೂಲಕವಾಗಿ ಮಾಡ್ತಾ ಇದ್ದಾರಲ್ಲ, ಅವ್ರ ಉತ್ಸವ ಮೂರ್ತಿ ಇದ್ದಾಗೆ ಅದಕ್ಕೆ ಎಲ್ಲ ವಾಯುದೇವ್. ವಿಷ್ಣು ವಾಯು ಪುರಸ್ತುತ್ಯ ಸರ್ವೇ ಶ್ವೇತೇಶು ಸಂಚರ ಕರೋತಿ ಕಾರ್ಯ ಎತ್ತ ಜಗತ್ ಕಾರ್ಯ ಮತಂತ್ರಿತ ಅಂತ ಹೇಳ್ತಾ ಇದ್ದಾರೆ. ವಾಯುದೇವರು ಪರಿಸರದ ಸೆಕ್ರೆಟರಿ ಇದ್ದಾಗೆ ಪರಮಾತ್ಮನು ಆ ವಾಯುದೇವರ ಗಮನಕ್ಕೆ ಬಂದ್ರೆ ಒಂದು ಕೆಲಸವೂ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯ ಪ್ರಧಾನಾಂಗಮ್ಯ ಮಾರುತಿ. ಆದ್ದರಿಂದ ಈ ಭಾಗ್ಯ ಬ್ರಹ್ಮದೇವರಿಗಿಲ್ಲ, ಸರಸ್ವತಿಗಿಲ್ಲ, ಭಾರತಿಗಿಲ್ಲ, ಭರತನಿಂದೊಳಗೂಡಿ ಲಿಂಗದ ನೀತಿಯರು ಮಿಕ್ಕಾದಿತೇಯರಿಗಿಲ್ಲ ವಾಸ್ಥಾನ. ಇನ್ನು ಲಿಂಗ ದೇಹದಲ್ಲಿ ಇವರಿಗೆ ಪ್ರವೇಶ ಉಂಟು ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಇದರಲ್ಲಿ ಕೆಲವು ವ್ಯಾಖ್ಯಾನಕಾರರಲ್ಲಿ ಅನೇಕ ವ್ಯತ್ಯಾಸ ಅಂತಕ್ಕಂತಹ ಬರ್ತಾರೆ. ವಾಯುದೇವರು ಪ್ರವೇಶ ಇಲ್ಲೇ ಇಲ್ಲ ಅಲ್ಲಿ, ಅವರು ಇನ್ನೊಂದು ಲಿಂಗದೇಹದಲ್ಲೂ ಪ್ರವೇಶ ಇಲ್ಲ ಅಂತ. ವಾಯುದೇವರಿಗೆ ಲಿಂಗದೇಹದಲ್ಲಿ ಲಕ್ಷ್ಮೀದೇವಿಗೆ, ಅನುಲಿಂಗ ದೇಹದಲ್ಲಿ ವಾಯುದೇವರು ಪ್ರವೇಶ, ಅನುಲಿಂಗ ಶರೀರ ಒಂದು ಬೇರೆ ಅದೇ ತಿಳ್ಕೊಂಡು ಇಲ್ಲಿ ಭಿನ್ನ ಅಭಿಪ್ರಾಯ ಆ ವಿಷಯದಲ್ಲಿ. ಅದಕ್ಕೋಸ್ಕರವಾಗಿ ಇನ್ನು ಈ ಬ್ರಹ್ಮದೇವರಿಗೆ ಇಲ್ಲ ಅನ್ನೋ ಉಂಕಿ ದೇವತೆಗೂ ಇನ್ನೆಲ್ಲಿ ಪ್ರವೇಶ ಉಂಟು. ಅದಕ್ಕೆ ಮಿಕ್ಕಾದಿತೇಯರಿಗಿಲ್ಲ ವಾಸ್ತಾರ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಲ್ಲಿ ಬಂಧಿಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪದು ಭಗವದ್ ಇಚ್ಛೆಯೇ. ಕೇವಲ ಜಡ ಪ್ರಕೃತಿ ಗಿಡ ಗದಿ ದೇವತೆಯು ಮಹಾಲೋಕು ಮೇನಿಪ್ಪಲು ಆವಿರ್ಜೆಯ ಸ್ನಾನ ಬಲಿಯಂತರಲ್ಲಿ ಹತ್ತಿವುದು. ಲಿಂಗ ದೇಹ ಅಂತಕ್ಕಂಥದ್ದು ಯಾಗದಂದ್ರೆ ಈಗ ಈ ಅವರೇ ಕಾಳು ಇರ್ತದೆ, ಅವರೇ ಬೀಜ ಇರ್ತದೆ, ಆ ಬೀಜದ ಮೇಲೆ ಈ ಹೊತ್ತಿರ್ತೀವಿ. ಈ ಹಿಚ್ಕವನ್ನು ಇಂತ ಮಾಡಿದಾಗ ಒಂದು ರೀತಿಯಲ್ಲಿ ಒಂದು ಪೊರೆ ಬಿಟ್ಬಿಡ್ತದೆ ಮೇಲಿರ್ತಕ್ಕಂಥದ್ದು. ಹಾಗೆ ಆ ಪೊರೆ ಇದ್ದಾಗಲೇ ಜೀವನ ಮೇಲೆ ಲಿಂಗ ದೇಹ ಅಂತಕ್ಕಂಥದ್ದು. ಆದ್ರೆ ಲಿಂಗ ದೇಹ ಇರೋವರೆಗೂ ಈ ಜೀವನಿಗೆ ಈ ಸ್ಥೂಲ ಶರೀರದ ಸಂಬಂಧ ಬಿಡುಗಡೆ ಇವೆಲ್ಲ ಆಗ್ತಾ ಇರ್ತವೆ. ಆ ಲಿಂಗ ದೇಹ ಇರೋವರೆಗೂ ಆ ಲಿಂಗ ದೇಹ ಎಲ್ಲಿವರೆಗಿರ್ತದೆ? ಆ ವಿರಜಾ ಸ್ನಾನ ಪರ್ಯಂತ, ವಿರಜಾ ನದಿ ಸ್ನಾನ ಮಾಡುವವರೆಗೂ ಲಿಂಗ ದೇಹ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಈ ರೀತಿ ಇರ್ತಕ್ಕಂಥದ್ದು ಇನ್ನು ದೈತ್ಯರಿಗೆ ಆ ತಮೋತ್ನಲ್ಲಿ ಪ್ರವೇಶ ಮಾಡುವಾಗ ವಾಯುದೇವರ ಗದಾ ಪ್ರಹಾರದಿಂದ ಅವರಿಗೆ ಲಿಂಗ ದೇಹ ಪರಿಹಾರ. ಇನ್ನು ರಾಜಸರಿಗೆ ಲಿಂಗ ದೇಹ ಪರಿಹಾರವೇ ಇರೋದು ಹಾಗೆ ಇರುತ್ತೆ ಅಂತ ಎಲ್ಲರೂ ವಾದರಾಜರು ಅದನ್ನು ಒಪ್ತಾ ಇಲ್ಲ. ವಾಯುದೇವರ ಹುಂಕಾರದಿಂದ ಲಿಂಗ ದೇಹ ಅಂತಕ್ಕಂಥದ್ದು ಹೋಗ್ತದೆ, ಅದನ್ನ ನಾವು ಒಪ್ಪಬೇಕು. ಯಾಕೆಂದ್ರೆ ಜೀವರನ್ನು ಸೃಷ್ಟಿಗೆ ತಂದ ಮೇಲೆ ಲಿಂಗ ದೇಹ ಹೋಗಲೇಬೇಕು. ಆ ಲಿಂಗ ದೇಹ ಹೋಗುವುದಕ್ಕೆ ಜೀವರು ತರ್ತಕ್ಕಂಥದ್ದು. ಲಿಂಗ ದೇಹ ಹಾಗೆ ಇತ್ತು ಅಂತಂದ್ರೆ ಅದು ಮತ್ತೆ ನಿತ್ಯ ಸಂಸಾರಿಗಳಾಗ್ತಾರೆ, ಅವ್ರು ಮತ್ತೆ ಜನನ ಮರಣಾದಿಗಳು ಉಂಟು. ಒಂದು ಇದರಲ್ಲಿ ಬಂದ ಮೇಲೆ ಸಾಮಾನ್ಯ ಜೀವರು ಲಿಂಗ ದೇಹ ಹೋಗುದಿಲ್ಲ. ಹಾಗೆ ವಾಯುದೇವರು ಹುಂಕಾರದಿಂದ ಲಿಂಗ ದೇಹ ಹೋಗ್ತೇವೆ ಅಂತ ವಾದರಾದ್ರೆ ಹೇಳ್ತಾ ಇದ್ದಾರೆ. ಅಂತೂ ಲಿಂಗ ದೇಹ ಹೋಗಲೇ ಕೆಲರಿಗೂ. ಅದೇ ಹಾಗೆ ಈ ರೀತಿ ಇರ್ತಕ್ಕಂಥದ್ದು ಸಾವಕಾಶದಲ್ಲಿ ಕೊಂದು ಸುತ್ತಲೂ ರಾವಣನ ರೂಪದಲ್ಲಿ ಇಪ್ಪುದು. ಈ ಕಡಲೆಕಾಯಿ ಬೀಜಕ್ಕೆ ಕೆಂಪು ಹೊಟ್ಟೆ ಹೇಗೋ, ಈ ಅಕ್ಕಿಯ ಮೇಲೆ ಆ ಹೊತ್ತು ಹೇಗೋ, ಭತ್ತದ ಹೊಟ್ಟೆ ಹೇಗೋ, ಹಾಗೆ ಜೀವನ ಮೇಲೆ ಆ ಲಿಂಗ ದೇಹ ಅಂತಕ್ಕಂಥದ್ದು. ಅದು ಭಗವದ್ ಇಚ್ಛೆಯಿಂದಲೇ ಅದು 16 ಕಲೆಗಳಿಂದ, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಭೂತಗಳು ಮತ್ತು ಮನಸ್ಸು, ಈ 16 ವಸ್ತುಗಳಿಂದ ಆ ದೇಹ ಮಾಡಲ್ಪಟ್ಟದೆ. ಅದಕ್ಕೆ ಜಲಪ್ರಕೃತಿ ಅಭಿಮಾನಿ ಆಗಿರ್ತಕ್ಕಂತಹ ಲಕ್ಷ್ಮೀದೇವಿ ಪ್ರಕೃತಿಯೂ ಆಕೆಯ ಅಭಿಮಾನಿ, ಜಲಪ್ರಕೃತಿಯೂ ಆಕೆಯ ಅಭಿಮಾನಿ, ಜಲಪ್ರಕೃತಿಯಿಂದ ಆಗಿರ್ತಕ್ಕಂತಹದ್ದು ಈ ದೇಹ. ಅದಕ್ಕೆ ಮಹಾಲಕ್ಷ್ಮೀ ದೇವಿ ಅಭಿಮಾನಿ ಆಗಿದ್ದಾರೆ. ವಿರಜಾಸ್ನಾನ ಪರ್ಯಂತ ಆಗುತ್ತೆ. ವಿರಜಾಸ್ನಾನ ಮಾಡಿದಾಗ ಆ ಬ್ರಹ್ಮದೇವರು ಸಹಿತ ವಿರಜಾಸ್ನಾನ ಮಾಡಿದಾಗ ಅದೆಲ್ಲ ಬಿಟ್ಟು ಹೋಗುತ್ತೆ, ಈ ದೇಹ ಬಿಟ್ಟು ಹೋಗುತ್ತೆ. ಆಗ ಮತ್ತೆ ಜೀವರಿಗೆ ಮತ್ತೆ ಹುಟ್ಟೋಣ ಅಂತಕ್ಕಂಥದ್ದಿಲ್ಲ. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಜೀವನ ಮುಕ್ತರಾಗಿರ್ತಾರೆ. ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದಲ್ಲಿ ಜೀವನ ಮುಕ್ತರಾಗಿರ್ತಾರೆ. ಆಗ ತಾಯಿ ಗರ್ಭವಾಸ ಪ್ರವೇಶ ಇಲ್ಲ ಅವರಿಗೆ. ಲಿಂಗದೇಹ ಇದ್ರೂ ಕೊಡೋನು ಬರೀ ಲಿಂಗದೇಹ ಇದ್ರೂ ಕೊಡೋನು ಅದು ಒಂದು ಈ ಒಂದು ಯಾವುದು ದಟ್ಟ ಪಟಾಯ ಮಾಡುವಾಗಿತ್ತು. ಈ ಕಡಲೆಕಾಯಿ ಬೀಜದ ಮೇಲೆ ಹೊತ್ತು ಮುರಿದು ಬಿಟ್ಟರೆ ಆ ಹೊತ್ತು ಇರ್ತದೆ, ಅದು ಮೊಳಕೆ ಆಗಲ್ಲ. ಹಾಗೆ ಇರ್ತದೆ ದೇಹ ಅಂತಕ್ಕಂತಹ ಲಿಂಗದೇಹ, ಅದು ಜೀವನ ಮುಕ್ತರಿಗೆ. ಅದು ಮೋಕ್ಷದಲ್ಲಿ ಹೋಗ್ಬೇಕಾದ್ರೆ ಲಿಂಗದೇಹ ಹೋಗಲೇಬೇಕು. ಬರೀ ಲಿಂಗದೇಹ ಹೋಗಲೇಬೇಕು. ಲಿಂಗದೇಹ ಹೋಗದಷ್ಟು ಇನ್ನು ಆಯ್ತು. ಲಿಂಗದೇಹ ಹೋದ್ಮೇಲೆ ನಮ್ಮ ಸುಖ 100% ಅಭಿವೃದ್ಧಿ ಆಯ್ತು ಇಲ್ಲ ಅಂತ. ಆ ಲಿಂಗದೇಹದವರೆಗೂ ಒಂದು ಇಚ್ಛಾವರಣ ಅಂತಕ್ಕಂಥದ್ದು ಪರಮಾತ್ಮನ ಇರ್ತೆ ಅಂತ ಹೇಳ್ತಾರೆ. ಆ ಇಚ್ಛಾವರಣ ಅದು ತೆಗಿಬಿ. ಅದು ಯಾವಾಗ ತೆಗಿತಾನೆ? ಈಗ ತೆಗೆಯಲ್ಲ, ಮತ್ತೆ ಸೃಷ್ಟಿ ಪ್ರಾರಂಭದಲ್ಲಿ ಜೀವರಾಶಿಗಳನ್ನೆಲ್ಲವನ್ನ ಶ್ವೇತದ್ವೀಪಕ್ಕೆ ಕರ್ಕೊಂಡು ಹೋಗಿ ಆಗ ಪರಮಾತ್ಮ ತನ್ನ ಅನುಗ್ರಹದಿಂದ ಆ ಇಚ್ಛಾವರಣವನ್ನು ಅಪಸರಣ ಮಾಡ್ತಾನೆ. ಅಂದ್ರೆ ಈ ಹೇಗೆ ಈ ಉದ್ಘಾಟನೆ ಮಾಡುವಾಗ ಆ ಬಚ್ಚೆಯನ್ನು ಹೇಗೆ ಸರಿಸ್ತಾರೋ ಹಾಗೆ ಸರಿಸಿದಾಗ ಆಗ ಜೀವನ 100% ಸುಖ ಅಭಿವೃದ್ಧಿ. ಅಂದ್ರೆ ಏನು? ಅವನ ಯೋಗ್ಯತೆ ಅನುಸಾರವಾಗಿ ಅವನ ಯೋಗ್ಯತೆ ಫುಲ್ ಸುಖ ಅಂತಕ್ಕಂಥದ್ದು ಆದ ಅನುಭವ ಅಲ್ಲಿವರೆಗೂ ಅನುಭವಿಲ್ಲ. ಅದಕ್ಕೆ ಅತ್ಯರ್ಥ ಪ್ರಸಾದವೇ ಕಾರಣ ಅಂದರು. ಭಕ್ತಿಯಿಂದ ಮೋಕ್ಷವೇ ಆದರೂ ಕೂಡ ಆ ಭಕ್ತಿ ಪರಮಾತ್ಮನ ಅತ್ಯರ್ಥ ಪ್ರಸಾದಕ್ಕೆ ಕಾರಣವಾಗಿದೆ. ಅಂದ್ರೆ ಸರ್ವಕಾಲದಲ್ಲೂ ಪರಮಾತ್ಮನ ಅಧೀನ ಅಂತ ತಿಳ್ಕೊಂಡಿದ್ದರೆ ಮಾತ್ರ ಅತ್ಯರ್ಥ ಪ್ರಸಾದ ಅಂತಕ್ಕಂಥದ್ದು ಆಗ್ತದೆ. ಇಲ್ಲ ನಾನಿಗೆ ನಾನಿಗೂ ನಿನಗೇನು ಕಲ್ಲಿ ನಾನು ನೀನು ಇಬ್ಬರೂ ಒಂದೇನೆ ಅಂದ್ರೆ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ರಾಜ. ಹಾಗೆ ಅದಕ್ಕೋಸ್ಕರವಾಗಿ ಈ ರೀತಿ ಇನ್ನ 6 ದಶಕಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಲ್ಲಿ ಸೇರಿ ಇಪ್ಪವು ಜೀವ ಪರಮಾಚ್ಛಾಧಿಕ ದ್ವಯವು ಬಾರದಂದದಿ ದಾನವರ ನತಿ ದೂರ ಬೇಯಿಸುತ್ತ ಶ್ರೀ ಜನಾರ್ದನ 3 ಗುಣದವರು ಇಪ್ಪನೆಂದಿಗೂ ತಿರುವುರುತ್ತೆಂದೆನಿಸಿ. ಇನ್ನ ಈ ರೀತಿ ಇರ್ತಕ್ಕಂಥ 16 ಕಲೆಗಳುಳ್ಳ ಅನಿರುದ್ಧ ಸೇರಿದ ಅನಿರುದ್ಧ ಸೇರಿರಕ್ಕೂ ಈ ಲಿಂಗ ಸೇರಿರಕ್ಕೂ ಮಧ್ಯೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತಕ್ಕಂತಹ 2 ಪದಗಳಿದ್ದಾವೆ. ಏನು ಆ ಜೀವಾಚ್ಛಾದಿಕ? ನನ್ನ ಸ್ವರೂಪ ಏನೆಂಬುದೇ ನನಗೆ ಗೊತ್ತಿಲ್ಲ. ನನ್ನ ರೂಪ ಯಾವುದು? 84 ಲಕ್ಷ ಯೋನಿಗಳಲ್ಲಿ ಏನಾಗಿದ್ದೇನೋ ಗೊತ್ತಿಲ್ಲ. ಆದ್ರೆ ಸಾಧನ ಮಾರ್ಗದಲ್ಲಿ ಈ ಮನುಷ್ಯ ದೇಹದ ತೊಡಿಯನ್ನು ದೇವರು ಕೊಟ್ಟಿದ್ದಾನಷ್ಟೇ. ಅಂದಮೇಲೆ ನನ್ನ ಸ್ವರೂಪ ಜ್ಞಾನ ನನಗಿಲ್ಲ. ಅದಕ್ಕೆ ಮರೆ ಮಾಡ್ತದೆ ಜೀವಾಚ್ಛಾದಿಕ ಅಂತಕ್ಕಂಥದ್ದು. ಪರಮಾಚ್ಛಾದಿಕ ಅಂತಕ್ಕಂಥದ್ದು ಪರಮಾತ್ಮ ಜೀವನ ರೂಪದಂತೆ ಪರಮಾತ್ಮನು ಬಿಂಬನಾಗಿದ್ದಾನೆ, ಅದ್ರ ದರ್ಶನವೂ ಇಲ್ಲ. ಅದಕ್ಕೋಸ್ಕರವಾಗಿ ಈ 2 ದರ್ಶನಕ್ಕೆ ಪ್ರತಿಬಂಧಕವಾಗಿ ಆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತಕ್ಕಂಥದ್ದನ್ನು ಅದರ ಒಳಗಡೆ ದೈತ್ಯರು ಯಾರು ಒಳಗಡೆ ಹೋಗಾಗಿಲ್ಲ, ಅದರೊಳಗಡೆ ಯಾರು ಹೋಗಾಗಿಲ್ಲ. ಅನಿರುದ್ಧ ದೇಹದಲ್ಲಿ ದೇವತೆಗಳು ತಾವು ಒಳಗಿರ್ತಾರೆ ಅನಿರುದ್ಧ ದೇಹದಲ್ಲಿ. ಅದಕ್ಕೋಸ್ಕರವಾಗಿ ಬಾರದಂದೆಯ ದಾನವರನು ಅತಿ ದೂರ ಗಳಿಸಿದ ಶ್ರೀ ಜನಾರ್ದನ 3 ಗುಣಗಳು ಇಪ್ಪನು ಇಲ್ಲಿ ಅನಿರುದ್ಧ ದೇಹದಲ್ಲಿ ತಾನು ನಿಂತ್ಕೊಂಡು ದೈತ್ಯರ ಒಳಗ ಪ್ರವೇಶವಿಲ್ಲದಂತೆ ತಾನು ಮಾಡ್ತಾ ಇದ್ದಾನೆ. ಈ 2 ಪಂದ್ಯಗಳನ್ನ ಅಡ್ಡ ಇಟ್ಕೊಂಡು ಇನ್ನ ರುದ್ರ ಮೊದಲಾದವರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು. ಇನ್ನ ತತ್ವಾಭಿಮಾನಿ ದೇವತೆಗಳಿಗೆ ಅನಿರುದ್ಧ ದೇಹ ವಾಸಕ್ಕಷ್ಟೇ ಅದು. ವಾಸಲ್ಲಿ ಅವರ ಕಾರ್ಯ ಎಲ್ಲ ಸ್ಥೂಲ ದೇಹದಲ್ಲಿ, ಈ ಸ್ಥೂಲ ದೇಹದಲ್ಲಿ ಕಾರ್ಯ ಪ್ರವೃತ್ತಿ, ಅವರ ವಾಸ ಅನಿರುದ್ಧ ದೇಹದಲ್ಲಿ. ಯಾರು ಶೇಷ ಗರುಡ ರುದ್ರ ಇವರೇ ಮೊದಲಾಗಿರ್ತಕ್ಕಂಥ ನಿಮ್ಮ ದೇವತೆಗಳಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು. ಇದ್ದು ಕೆಲಸವ ಮಾಡಲಲ್ಲಿಂದಿತ್ತ ಸ್ಥೂಲದಲ್ಲಿ ಅಲ್ಲಿತ್ತೊಂದು ಸ್ಥೂಲ ದೇಹದಲ್ಲಿ ಅವರ ಕಾರ್ಯ ಇಲ್ಲ ಕೊಡಲು, ಇನ್ನು ಒಳಗಡೆಗೆ ಅವರ ಕಾರ್ಯ ಇಲ್ಲ. ಕೃತ ಕಳೆದ ಜೀವಿಜರು ಪರಸ್ಪರ ಸ್ಪರ್ಧೆಯಿಂದ ಈ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು ಪ್ರಾಣೇಶನಾಗ್ಯರು. ಇನ್ನ ಈ ಸ್ಥೂಲ ದೇಹದಲ್ಲಿ ತತ್ವಾಭಿಮಾನಿ ದೈತ್ಯರು ಇದ್ದಾರೆ. ಇವರು ದೈತ್ಯರು ದೇವತೆಗಳು ಇಬ್ಬರು ಸ್ಪರ್ಧೆಯಿಂದ ಕರ್ಮ ಮಾಡಿಸ್ತಾ ಇದ್ದಾರೆ. ಈ ಜೀವನದಿಂದ ಸ್ಪರ್ಧೆಯಿಂದ ಪುಣ್ಯ ಕರ್ಮ ದೇವತೆಗಳು ಮಾಡಿಸ್ತಾ ಇದ್ದಾರೆ, ಪಾಪ ಕರ್ಮವನ್ನು ದೈತ್ಯರು ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಭಗವದ್ ಆಜ್ಞೆಯಿಂದ ಅಲ್ಲಿ ತತ್ವಾಭಿಮಾನಿ ದೈತ್ಯರಿಗೂ ದೇವತೆಗಳೇ ಪ್ರೇರಕರು. ಪ್ರೇರಕ ಅತಿ ಪಾಪಾನ ನದೇವ ಫಲಭಾಗಿನ ಹತ್ತಿರ ರಸ್ತೆಯಲ್ಲಿ ತತ್ವಾಭಿಮಾನಿ ದೈತ್ಯರಿಗೆ ಪಕ್ಕದಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳೇ ಪ್ರೇರಕರು. ಅವರಿಗೆ ಪ್ರೇರಣೆ ಮಾಡಿಕೊಂಡನು ಅವರಿಗೆ ಅದರ ಲೇಪ ಅಂತಕ್ಕಂತಹದ್ದಿಲ್ಲ, ಅದು ಭಗವತ್ ಪೂಜಾ ಅಂತ ಪರಮಾತ್ಮ ಸಮರ್ಪಣೆ ಮಾಡ್ತೇನೆ. ತತ್ವಾಭಿಮಾನಿ ದೈತ್ಯರಿಂದ ಎಂತಹ ಮಿಥ್ಯಾಜ್ಞಾನಾದಿ ಕರ್ಮಗಳನ್ನು ಭಗವದ್ ದ್ವೇಷಾದಿ ಕರ್ಮಗಳನ್ನು ಮಾಡಿಸಿದರು ಅದನ್ನು ಭಗವಂತನ ಪೂಜಾ ಅಂತ ಸಮರ್ಪಣೆ ಮಾಡ್ತಾರೆ ದೇವತರು, ಪರಮಾತ್ಮದಲ್ಲಿ ಸ್ವೀಕಾರ ಮಾಡ್ತೇನೆ. ನಾವು ಇದೇ ಮಾರ್ಗದಿಂದ ನಮ್ಮ ಮಾಡಿಸುವ ಯೋಗ್ಯತೆ ಇಲ್ಲದೆ ಹೋದರು ಅವರು ಮಾಡಿದ್ದನ್ನು ನಿನ್ನ ಪೂಜಾ ಅಂದ್ರೆ ದೇವರೊಪ್ಪಿಗಳಿಗೆ ಸಿದ್ಧರಾಗಿದ್ದಾರೆ. ಅದಕ್ಕೆ ಹೊರತ ಅಸತ ಮಧಮಾಚಾರ ಹರಿದೃಷ್ಟಿ ಆತ್ಮ ಪೂಜೆ ನಮ್ಮಂತೆ ಹಾಗಲ್ಲ, ಹರಿದೃಷ್ಟಿಯಿಂದ ಆತನ ಪೂಜೆ ಅಷ್ಟೇ ಹೊತ್ತು ನಾವು ಹಾಗೆಲ್ಲ ಅನುಭವಿಸು ಅಂತಕ್ಕಂಥವರು ಇದ್ದಾರೆ. ಅಸತ ಮಧಮಾಚಾರ ಹರಿದೃಷ್ಟಿ ಆತ್ಮ ಪೂಜೆ ನಮ್ಮಂತ ಆಚಾರ್ಯರು ಸೃಜಿಗೀಚೆ ತಾತ್ಪರ್ಯದಲ್ಲಿ ಉದಾಹರಿಸಿದ್ದಾರೆ ಅಂತೆ. ಆದರೆ ಹರಿದೃಷ್ಟಿಯಿಂದ ಪೂಜೆ ಅಷ್ಟೇ ಹೊತ್ತು ನಮ್ಮ ದೃಷ್ಟಿಯಿಂದ ನೋಡಿ, ನಮ್ಮ ಶಾಸ್ತ್ರ ಯಾಗ ಬೇಕಾದ್ರೂ ಸೃಷ್ಟಿ ಮಾಡಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆ. ಹಾಗೆಲ್ಲ ಹರಿದೃಷ್ಟಿಯಿಂದ ಪೂಜೆ ಅಂತ ಒಪ್ಪಿಕೊಂಡ ಮೇಲೆ ದೇವತೆಗಳು ಅದೇ ರೀತಿ ಸಮರ್ಪಣೆ ಮಾಡ್ತೇವೆ, ನಾವು ಅದೇ ರೀತಿ ಸಮರ್ಪಣೆ ಹೇಳ್ತಾರೆ. ಯಜ್ಞೇನೆ ಯಜ್ಞ ವೈಜಂತರೇ ವಾಹತಾನಿ ಧರ್ಮಾನಿ ಪ್ರಥಮಾನ್ಯಾಸನ್ ದೇಹನಾಥಂ ಮಹಿಮಾನ ಸಚಂತ ಯತ್ರ ಪೂರ್ವೇ ಸಾಧ್ಯ ಸಂತಿರೇವಾ. ಮೊದಲು ದೇವತೆಗಳು ಯಜ್ಞ ಮಾಡಿ, ಆಮೇಲೆ ಋಷಿಗಳು ಆ ಯಜ್ಞವನ್ನು ಮಾಡಿದರು, ಆಮೇಲೆ ಉಳಿಕೆಯವರು ಆ ಯಜ್ಞವನ್ನು ಮಾಡಿ ಪರಮಾತ್ಮನು ಹೊಂದುತ್ತಾರೆ ಅಂತಕ್ಕಂತಹ ಪುರುಷ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೇವಲ ಹರಿದೃಷ್ಟಿಯಿಂದಲ್ಲ, ಎಲ್ಲರೂ ಭಗವಂತನ ಪೂಜಾ ಅನ್ನಬಹುದು. ಪರಮಾತ್ಮ ತನ್ನ ಪೂಜಾ ಅಂತ ಒಪ್ಪಿಕೊಂಡ ಮೇಲೆ ಪೂಜಾ ಅಂತಕ್ಕೆ ನಮಗೇನು ಬಾಧಕವಿಲ್ಲ. ಇನ್ನ ಮಹಿಳೆಯೊಳಗ ಸುಕ್ಷೇತ್ರ ತೀರ್ಥರಿ ತುಹಿನ ವರ್ಷ ವಸಂತ ಕಾಲದಲ್ಲಿ ದೈಹಿಕ ದೈಶಿಕ ಕಾಲಿಕತ್ರಯ ಧರ್ಮ ಕರ್ಮಗಳ ದ್ರಿಹಣ ಮೊದಲಾದ ಅವರರೆಲ್ಲರೂ ವಹಿಸಿ ಗುಣಗಳನ್ನು ಅನುಸರಿಸಿ ಸನ್ನಿಹಿತರಾಗಿದ್ದೆಲ್ಲರಲ್ಲೂ ಮಾಡುವುದು ವ್ಯಾಪಾರ. ಈ ಭೂಲೋಕದೊಳಗೆ ಒಳ್ಳೆ ತೀರ್ಥ ಕ್ಷೇತ್ರಾದಿಗಳಲ್ಲಿ ಇನ್ನ ಹಿಮವಂತ ಕಾಲ ವಸಂತ ಕಾಲ ವರ್ಷ ಋತು ಎಲ್ಲ ಯಾವ್ಯಾವ ಕಾಲಗಳಲ್ಲಿ ಯಾವ್ಯಾವ ಋತುಗಳಲ್ಲಿ ಯಾವ್ಯಾವ ದೈಹಿಕ ಕಾಲಿಕತ್ರಯ ಧರ್ಮ ಕರ್ಮಗಳನ್ನ ಎಲ್ಲ ದೇವತೆಗಳು ತಾವು ಜೀವದಲ್ಲಿಟ್ಟುಕೊಂಡು ಸ್ಥೂಲ ದೇಹದಲ್ಲಿದ್ದುಕೊಂಡು ತಾವು ಅದನ್ನ ಮಾಡಿ ಭಗವತ್ ಪೂಜಾ ಅಂತ ಸಮರ್ಪಣೆ ಮಾಡ್ತಾರೆ. ಇಂದ ಈ ದೇಹದಿಂದ ಆಗ್ತಕ್ಕಂತಹ ಸಕಲ ಕರ್ಮಗಳು ಎಲ್ಲ ದೇವತೆಗಳೇ ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಅದನ್ನ ನಾನು ಮಾಡಿದೆ ಅಂತ ನೀನು ಅಂದ್ಕೋಬೇಡ, ಅಂದ್ಕೊಂಡ್ರೆ ಬಂಧಕವಾಗಿ ಹೋಗ್ತೆ ನಮಗೆ. ಅವರು ಇಷ್ಟು ಜನಗಳಲ್ಲಿ ನಿಂತು ಕರ್ಮಗಳನ್ನು ಮಾಡಿದ್ರು ನಾವು ಮಾಡ್ತೀವಿ ಅಂತ ಒಮ್ಮೆಯೂ ಅಭಿಮಾನ ದೇವತೆಗಳು ಬಂದಿಲ್ಲ. ಅದನ್ನು ಭಗವತ್ ಪೂಜಾ ಅಂತ ಸಮರ್ಪಣೆ ಮಾಡಿ ತಾವು ಮುಕ್ತರಾಗ್ತೇವೆ. ನಾವು ಒಬ್ಬರು ದಟ್ಟರು ಒಂದು ದೇಹದಲ್ಲಿ ಆದ ಕರ್ಮವನ್ನೇ ನಾನು ಮಾಡಿದೆ ಅಂತ ತಿಳ್ಕೊಂಡು ಸಿಕ್ಕಾಕಿರ್ತಾರೆ. ಅದಕ್ಕೋಸ್ಕರವಾಗಿ ಆ ದೇವತೆಗಳ ಅನುಗ್ರಹವಾದರೆ ಮಾತ್ರ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹವಾದರೆ ಮಾತ್ರ ನಮಗೆ ಆ ಜ್ಞಾನವನ್ನು ತಂದುಕೊಡ್ತಾರೆ. ಇಲ್ಲದೆ ಹೋದಲ್ಲಿ ಈ ರೀತಿ ಸಂಸಾರ ಸಿಕ್ಕ ಅದಕ್ಕೆ ಸನ್ನಿಹಿತರಾಗಿ ಎಲ್ಲರೂ ಮಾಡುವರು ವ್ಯಾಪಾರ ಅಂದ್ರೆ ಈ ದೇಹದಿಂದ ಆಗ್ತಕ್ಕಂಥ ದೈಹಿಕ ಕರ್ಮಗಳು ದೈಹಿಕ ಕರ್ಮಗಳು ಕಾಲಿಕ ಕರ್ಮಗಳು ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕು ನಾವೇನ್ ತಿಳ್ಕೊತೀವಿ, ನಾವೇ ಮಾಡ್ತಾ ಇದ್ದೀವಿ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬಿಡ್ತೀವಿ. ಅಲ್ಲ, ದೇವತೆಗಳೇ ಒಳಗೆ ನಿಂತ್ಕೊಂಡು ಭಗವದ್ ಆಜ್ಞೆಯಿಂದ ಅವರ ಕರ್ಮ ಕಳೆಯೋದಕ್ಕೆ ತಾವು ಮಾಡ್ತಾ ಇದ್ದಾರೆ. ಅವರು ನೇರವಾಗಿ ಮಾಡ್ತಾರೆ, ಅವರನ್ನು ಭಗವಂತ ನಿಂತ್ಕೊಂಡೇ ಮಾಡ್ತಾ ಇದ್ದಾನೆ. ಅವರಿಗೆ ಆ ಜ್ಞಾನ ಉಂಟು, ನಾವು ಮಾಡ್ತಾ ಇಲ್ಲ, ಭಗವಂತನೇ ನಮ್ಮ ದೇಹದಲ್ಲಿ ಮಾಡ್ತಾ ಇದ್ದಾನೆ ಎನ್ನುವ ಜ್ಞಾನ ಉಂಟು. ತತ್ವಾಭಿಮಾನ ದೈತ್ಯ ದೇವತೆಗಳಿಗೆ ಕಲ್ಯಾವೇಶಾದರೂ ಯಾವ ಕಾಲಕ್ಕೂ ಇಲ್ಲ. ಅವರಿಗೆ ಅಜ್ಞಾನ ಮಿಥ್ಯಾಜ್ಞಾನ ಅನ್ಯಥಾ ಜ್ಞಾನಗಳು ಒಮ್ಮೆಯೂ ಬಂದ ತತ್ವಾಭಿಮಾನಿ ದೇವತಾ ದಿಶಿ ಅವರೇ ಮೂಲ ರೂಪದಲ್ಲಿ ಮಿಥ್ಯಾಜ್ಞಾನಾದಿಗಳು ಉಂಟು, ಅವರಿಗೆ ಅನ್ಯಥಾ ಜ್ಞಾನಾದಿಗಳು ಉಂಟು. ಮಿಥ್ಯಾಜ್ಞಾನ ಏನು ಬರಲ್ಲ, ಅನ್ಯಥಾ ಜ್ಞಾನಾದಿಗಳು ಉಂಟು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಕೇಶ ಶಾಸಿರ ವಿಧ ವಿಭಾಗವ ವೈಸಲೆನಿಸಿಹ ಸುಷುಮ್ನವು ಆಶಿರಂತದಿ ವ್ಯಾಪಿಸುವುದು ಈ ದೇಹ ಮಧ್ಯದಲ್ಲಿ. ಆ ಸುಷುಮ್ನಕ್ಕೆ ವಜ್ರಿಕಾ ಆರ್ಯ ಪ್ರಕಾಶಿನಿ ವೈದ್ಯುತಿಗಳಿಹವು ಪ್ರದೇಶದಲ್ಲಿ ಪಶ್ಚಿಮಕ ಉತ್ತರ ಪೂರ್ವ ದಕ್ಷಿಣಕ್ಕೆ. ಒಂದು ಕೂದಲನ್ನ 1,000 ಭಾಗ ಮಾಡಿದ್ರೆ ಉದ್ದುದ್ದವಾಗಿ ಸೀಳಿದಿರಿತ್ತು, ಅಷ್ಟು ದಪ್ಪ ಆದತ್ತಿ ಯಾವುದು ಸುಷುಮ್ನಾನಾಡಿ ಅಂತಕ್ಕಂಥದ್ದು. ಆ ಸುಷುಮ್ನಾನಾಡಿ ಅಂತಕ್ಕಂಥದ್ದು ಆ ಶಿರಾಂತದಿ ವ್ಯಾಪಿಸುವುದು. ನಾವು ಕೂತಕ್ಕಂತಹ ಜಾಗದಲ್ಲಿ ತುಂಡ ಅಂತಕ್ಕಂಥ ಒಂದು ಮಾಂಸದ ಗಟ್ಟೆ, ಅಲ್ಲಿಂದ ಹೊರಟು ನಮ್ಮ ಬ್ರಹ್ಮರಂಧ್ರದವರೆಗೂ ವ್ಯಾಪಿಸಿದ ಯಾವುದು ಸುಷುಮ್ನಾನಾಡಿ ಅಂತಕ್ಕಂಥದ್ದು. ಆ ನಾಡಿಯೊಳಗೆ ಅದಕ್ಕೆ ಕವಲುಗಳು ಬೇರೆ, ಇಡ ಪಿಂಗಳ ವಜ್ರಿಕಾ ಧಾರಣೆ ಅಂತಕ್ಕಂಥದ್ದು ಅದರದೇ ಭಾಗ. ನಾಲ್ಕು ಭಾಗದಿಂದ ನಾಲ್ಕು ಕರೀತ, ಈ ಒಂದು ಮನೆಗೆ ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ, ಉತ್ತರ ಅಂತ ನಾವು ಹ್ಯಾಕ್ ಕರೀತೀವಿ. ಹಾಗೆ ಅಲ್ಲಿ ಕೂಡ ಆ ಸುಷುಮ್ನಕ್ಕೆ ವಜ್ರಿಕಾ ಆರ್ಯ ಪ್ರಕಾಶಿನಿ ವೈದ್ಯುತಿ ಅಂತಕ್ಕಂತಹ ನಾಮಗಳನ್ನ ಪಶ್ಚಿಮಕ್ಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ನಾನಾ ರೀತಿಯಲ್ಲಿ ಅದೇ ನಾಡಿಯ ಭಾಗವಿದೆ, ಅದು ಬೇರೆ ಇಲ್ಲ. ಇಡ ತಿಂಗಳ ಅಂತಕ್ಕಂಥದ್ದು ನಾಡಿಗಳೇ ಬೇರೆ. ಆ ಸುಷುಮ್ನಾ ನಾಡಿಯ ನಾಲ್ಕು ದಿಕ್ಕಿನ ನಾಲ್ಕು ಭಾಗಕ್ಕೆ ಈ ಭಾಗ ಹೆಸರು ಅಂತಕ್ಕಂಥದ್ದು ಉಂಟು. ಈ ನಳಿನ ನಾಡಿಯಿಂದ ಏನು ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ನರ್ವಸ್ ಸಿಸ್ಟಮ್ ಅಂತನೋಂಬ ಇಲ್ಲ, ನರಗಳಾದ್ರೂ ಕಾಣಿಸ್ತದೆ, ಆದ್ರೆ ನಾಡಿ ಅಂತಕ್ಕಂಥ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಲ್ಲ ಸುಷುಮ್ನ ನಾಡಿಯ ಪ್ರಧಾನ ನಾಡಿಯೇನೆ. ಒಂದು ಕೂದಲನ್ನು 1,000 ಭಾಗ ಮಾಡಿದ್ರೆ ಎಷ್ಟೋ ಅದರ ಒಂದು ಭಾಗ ಅನ್ಬೇಕಾದ್ರೆ ಇನ್ನು ಉಲ್ಕಿ ನಾಡಿ ಇನ್ನೂ ಸೂಕ್ಷ್ಮವಾಗಿರ್ತದೆ, ಅವು ನಮಗೆ ಕಣ್ಣಿಗೆ ಕಾಣಿಸೋದೂ ಇಲ್ಲ. ಆದ್ರೆ ನಮ್ಮ ದೇಹದಲ್ಲಿ 72,000 ನಾಡಿಗಳು ವ್ಯಾಪಿಸಿ ಬಿಟ್ಟಿದ್ದಾವೆ. ಎಲ್ಲ ಎಡದಿಂದ ಬಲಕ್ಕೆ ಬಂದಿದ್ದಾವೆ, ಬಲದಿಂದ ಹೊತ್ತು ಎಡಕ್ಕೆ ಬಂದಿದ್ದಾವೆ. ಈ ಸ್ತ್ರೀ ಪುರುಷ ನಾಡಿಗಳು ಈ ರೀತಿಯಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾವೆ ನಾಡಿಗಳು ಅಂತಕ್ಕಂಥದ್ದು. ಆ ನಳಿನ ಭವ ನಾಡಿಯೊಳಗೆ ತ್ರಿಕೋನ ಚಕ್ರವು ಯುಪ್ಪದಲ್ಲಿ ಕೃಷಾನು ಮಂಡಲ ಮಧ್ಯಗನು ಸಂಕರ್ಷನಾಕ್ವೇನು ಹೀನ ಪಾಪಾತ್ಮಕ ಪುರುಷನ ಹಾನಿ ಗಳಿಸುತ್ತ ದಿನ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವ ಐದಿಸುವನು ಕರುಣಿ. ಇನ್ನ ಈ ಬ್ರಹ್ಮದೇವರು ಈ ನಾಡಿಯೊಳಗೆ ಇದ್ದಾರೆ, ಯಾವುದು ಸುಷುಮ್ನ ನಾಡಿಯೊಳಗೆ ಇದ್ದಾರೆ. ಅದೊಂದು ನಾಡಿ ಶುದ್ಧವಾದರೆ ಅಲ್ಲಿ ಕಲ್ಯಾಣ ಪ್ರವೇಶ ಇಲ್ಲ, ಬಾವಿದೇವರು ಗದಾಪಾಣಿಗಳ ಸಂಚಾರ ಮಾಡ್ತಿರ್ತಾನೆ ಅಂತ ತಿಳ್ಕೊಂಡು ಹೇಳ್ತಾನೆ. ಅಲ್ಲಿರ್ತಕ್ಕಂಥ ಸಂಕರ್ಷ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾನೇನ್ ಮಾಡ್ತಾನೆ, ಈ ಪಾಪ ಪುರುಷನನ್ನ ಸುಟ್ಟು ಬಿಡ್ತಾನೆ. ಪ್ರತಿನಿತ್ಯವೂ ನಮ್ಮ ದೇಹದಲ್ಲಿ ಹೊತ್ತಕ್ಕಂತಹ ಪಾಪ ಪುರುಷನ ತಾನು ಸುಟ್ಟು ಬಿಟ್ಟು ಆಮೇಲೆ ಅವನ ವ್ಯಾಪಾರ ಇದ್ದಂತೆ ಮಾಡ್ತಾನೆ. ಹಾಗೆ ಎಲ್ರಿಗೂ ಮಾಡ್ತಾನೆ ಅಂದ್ರೆ ಯಾರು ಈ ರೀತಿ ಚಿಂತನೆ ಮಾಡ್ತಾರೆ ಅವರಿಗೆ ಅವ್ರ ಆ ಫಲ ಅಂತಕ್ಕಂಥ ಅನ್ಕೊಳ್ತಾನೆ. ಚಿಂತನೆ ಮಾಡದೇ ಇರ್ತಕ್ಕಂಥವರಿಗೆ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡ್ತಾನೆ. ಈ ರೀತಿಯಾಗಿ ಜ್ಞಾನವಯ ಶ್ರೀ ವಾಸುದೇವನ ಅರ್ಪಿಸುವ ಕರುಣೆ. ಈ ರೀತಿಯಾಗಿ ಪಾಪ ಪುರುಷನ ಸುಟ್ಟ ಮೇಲೆ ಇನ್ನು ವಾಸುದೇವನ ಸ್ಮರಣೆ ಮಾಡಿ ಅಮೃತ ವೃಷ್ಟಿಯನ್ನು ದಿನ ಮಾಡ್ಕೊಳ್ತೀರ ಅದನ್ನ ಅದೇನು ಹೇಳಬೇಕಾದಿಲ್ಲ. ಅಮೃತ ವೃಷ್ಟಿಯನ್ನು ಕರೆದ ಮೇಲೆ ಈ ದೇಹ ಅಂತಕ್ಕಂಥದ್ದು ಪವಿತ್ರವಾಗುವುದು. ಮಧ್ಯನಾಡಿಯ ಮಧ್ಯದಲ್ಲಿ ಹುತ್ಪದ್ಮ ಮೂಲದಿ ಮೂಲಪತಿ ಪದ ಪದ್ಮ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಹೊಂದಿಕೊಂಡಿರ ಜೀವಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪಟ್ಟಿ ಮೊದಲಾದವರೆಲ್ಲರೂ ಕಾದುಕೊಂಡಿರು. ಈ ಮಧ್ಯನಾಡಿ ಏನಿದೆ ಸುಷುಮ್ನ ನಾಡಿ ಅಂತಕ್ಕಂಥದ್ದಲ್ಲಿ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ, ಈ ಹೃದಯದಲ್ಲಿ ಹೃತ್ಪದ್ಮ ಮೂಲದಿ, ಆ ಹೃದಯದಲ್ಲಿ ಒಂದು ಅಷ್ಟದಳ ಕಮಲ ಅಂತಕ್ಕಂಥದ್ದು ಉಂಟು. ಅಲ್ಲಿ ಮೂಲೇಶ ನಾಮಕನಾದ ಪರಮಾತ್ಮ ತಾನಿದ್ದಾನೆ, ಆತನೆ ನಮ್ಮ ಬಿಂಬ ಅಂತಕ್ಕಂಥದ್ದು ಮೂಲಪತಿ. ಆ ಮೂಲೇಶ ನಾಮಕನ ಪಾದವನ್ನ ಆಶ್ರಯ ಮಾಡಿಕೊಂಡು ಮುಖ್ಯ ಪ್ರಾಣಿಯಲ್ಲಿದ್ದಾನೆ. ಪವನ ಪಾದ ಮೂಲದಿ, ಪವನ ಮೂಲ ಮುಖ್ಯ ಪ್ರಾಣಿಯವರು ಆ ಮೂಲೇಶನ ಪಾದವಂತೆ ನಮ್ಮ ಬಿಂಬದ ಪಾದವನ್ನು ಆಶ್ರಯ ಮಾಡಿಕೊಂಡು ಬಿಡ್ಕೊಂಡಿದ್ದಾರೆ. ಆ ಮುಖ್ಯ ಪ್ರಾಣದೇವರ ಪಾದವನ್ನು ಆಶ್ರಯ ಮಾಡಿಕೊಂಡು ಜೀವ ಇದ್ದಾರೆ. ಆ ಜೀವನ ಲಿಂಗದೇಹ ಅನುದ್ಧ ದೇಹ ಇವೆರಡೂ ಅಲ್ಲಿದ್ದಾರೆ. ಈ ರೀತಿ ಇರ್ತಕ್ಕಂಥದ್ದು ಅಂದಾಗ ಅಲ್ಲಿ ಒಳಗಡೆಯುವ ವಾಯುದೇವರ ಪಾದವನ್ನು ಎಲ್ಲರೂ ಹಿಡ್ಕೋಬೇಕು, ಕಲಿ ಕೂಡ ಒಳಗೆ ಹಿಡ್ಕೊಂಡೇ ಇರಬೇಕು, ಇದು ಅಸ್ತಿತ್ವವೇ ಇಲ್ಲ. ಆದ್ರೆ ಒಳಗೂ ಮುಖ್ಯ ಪ್ರಾಣದೇವರ ಪಾದ ಹಿಡ್ಕೊಂಡು ಹೊರಗೂ ಅವರ ಪಾದ ಹಿಡ್ಕೊಂಡ್ಬಿಟ್ಟೆ ನಮ್ಮನ್ನ ಈ ಸಂಸಾರದಿಂದ ಉದ್ಧಾರ ಮಾಡ್ತಾರೆ ಮುಖ್ಯ ಪ್ರಾಣ. ಅದಕ್ಕೆ ಕಾಳಿ ಬಂದಾದ ತೂರಿಗೋ ಈ ರೀತಿಯ ಪಾದ ಹೋಲದೆ ಹೊಂದಿಕೊಂಡ ಜೀವಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪಟ್ಟಿ ಮೊದಲಾದವರೆಲ್ಲರೂ ಕಾದುಕೊಂಡಿದರು. ಇಲ್ಲಿ ಜೀವನನ್ನ ಎಲ್ಲಾ ದೇವತೆಗಳು ರುದ್ರ ಮೊದಲಾಗಿರ್ತಕ್ಕಂತಹ ಎಲ್ಲಾ ದೇವತೆಗಳು ಜೀವನನ್ನು ಕಾದುಕೊಂಡಿದ್ದಾರೆ, ಅಲ್ಲೂ ಕಾದುಕೊಂಡಿದ್ದಾರೆ, ಹೊರಗೂ ಕಾದುಕೊಂಡಿದ್ದಾರೆ. ಎಲ್ಲಾ ದೇವತೆಗಳು ಭಗವದಾಜ್ಞೆಯಿಂದ ಜೀವನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಾಳ ಮಧ್ಯದಲ್ಲಿಪ್ಪ ಪೃಥ್ವೀಲಾಲಜದೊಳಿಪ್ಪ ಅಷ್ಟದಳದಿ ಕುಲಾಲ ಚಕ್ರದ ಜರದಿ ಜಡಿಸುತ ಹಂಸನಾಮಕನು ಕಾಲ ಕಾಲಗಳಲ್ಲಿ ಎಂಡೆಸೆ ಪಾದಕರ ಕೈ ಸೇವೆ ಕೊಳ್ಳುತ್ತ ಕೃಪಾಲು ಅವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ. ಈ ಸುಷುಮ್ನಾನಾಡಿಯ ಮಧ್ಯೆ ಇರ್ತಕ್ಕಂತ ಹೃದಯದಲ್ಲಿರ್ತಕ್ಕಂತ ಎಂಟು ದಳ ಕಮಲ, ಅಷ್ಟದಳದಿ ಕಮಲ. ಆ ಎಂಟು ದಳ ಕಮಲದಲ್ಲಿ ಪರಮಾತ್ಮ ತಾನು ಹಂಸ ಅಂತಕ್ಕಂತ ನಾಮದಿಂದ ತಾನು ಇಟ್ಕೊಂಡು ಅಲ್ಲಿ ತಿರುಗ್ತಾ ಇರ್ತಾನೆ. ಆ ಎಂಟು ದಳಗಳಲ್ಲಿ ತಾನು ತಿರುಗ್ತಾ ಇರ್ತಾನೆ. ಕಾಲ ಕಾಲುಗಳಲ್ಲಿ ಎಂಜೆಸೆ ಪಾದಕ, ಎಂಟು ದಿಕ್ಕುಗಳಲ್ಲಿ ಆ ದಿಕ್ಪಾದಕರಿಂದ ಕೈ ಸೇವೆಯನ್ನು ಸ್ವೀಕಾರ ಮಾಡ್ತಾ ಅವರ ಅಭಿಲಾಷೆಗಳನ್ನು ಪೂರೈಸ್ತಾ ಇದ್ದೇನೆ. ನಾವೇ ಎಂಟು ದಿಕ್ಪಾಲಕರು ಏನಿದ್ದಾರೆ, ಈ ಹೊರಗೆ ದಿಕ್ಪಾಲಕರು ನಮ್ಮ ದೇಹದಲ್ಲೂ ಇದ್ದಾರೆ, ಆ ಎಂಟು ದಳ ಕಮಲದಲ್ಲಿ ಇದ್ದಾರೆ. ಅಲ್ಲಿ ಅವರಿಂದ ಸೇವೆಯನ್ನು ತಾನು ಆ ದಳಗಳಲ್ಲಿ ಸಂಚಾರ ಮಾಡ್ತಾ ಅವರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಅವರ ಅಭಿಲಾಷೆಗಳನ್ನು ಪೂರೈಸಿ ಅವರು ಅನುಗ್ರಹ ಮಾಡ್ತಾ ಇದ್ದಾನೆ ಪರಮಾತ್ಮ. ಇನ್ನ ಅಲ್ಲಿ ಯಾರು ವಾಸವಾನುಜ ರೇಣುಕಾತ್ಮಜ ದಾಸರಿ ಉಯಿನಾರ್ದನ ಮಲ ಜಲಾಶಯಾಲಯ ಹರೇವದನ ಶ್ರೀ ಕಪಿಲ ನರಸಿಂಹ ಈ ಸ್ವರೂಪದಲ್ಲಿ ಅವರವರ ಸಂತೋಷ ಪಡಿಸುತ್ತ ನಿತ್ಯ ಸುಖಮಯ ವಾಸವಾದಿಯ ಹುತ್ತಮರಗಳು ಬಿಂಬನೆಂದೆನಿಸಿ. ಅಲ್ಲಿ ವಾಸವಾನುಜ ಯಾವ್ಯಾವ ದಿಕ್ಕಿನಲ್ಲಿ ಯಾವ ಭಗವತ್ ತಿರುಕುರು, ಪೂರ್ವ ದಿಕ್ಕಿನಲ್ಲಿ ಉಪೇಂದ್ರ ನಾಮಕನಾದ ಪರಮಾತ್ಮ, ಇನ್ನ ಆಗ್ನೇಯ ದಿಕ್ಕಿನಲ್ಲಿ ಪರಿಶುರಾಮ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ, ಇನ್ನ ದಕ್ಷಿಣ ದಿಕ್ಕಿನಲ್ಲಿ ದಶರಥ ರಾಮದೇವರ ರೂಪದಿಂದ, ಇನ್ನ ಈ ನೈಋತ್ಯ ದಿಕ್ಕಿನಲ್ಲಿ ಜನಾರ್ದನ ರೂಪದಿಂದ ಪರಮಾತ್ಮ ಇದ್ದಾನೆ, ಇನ್ನ ಜಲಾಶಯ ಯಾವುದು ಪಶ್ಚಿಮ ದಿಕ್ಕಿನಲ್ಲಿ ಈ ಸಮುದ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂತ ಜಲಾಶಯಾಲಯ ಹಯೋದ ರೂಪಿಯಾದಿ. ಆಮೇಲೆ ಇನ್ನ ಈಗ ವಾಯು ದಿಕ್ಕಿನಲ್ಲಿ ಕಪಿಲ ನರಸಿಂಹ ಹಾಗೂ ವಾಯು ಮತ್ತು ಉತ್ತರ ಈಶಾನ್ಯದಲ್ಲಿ ತಾನು ವರ್ಣ ದಿಕ್ಕಿನಲ್ಲಿ ಹರಿವದನ ರೂಪದಿಂದ ಕಪಿಲ ರೂಪದಿಂದ ನರಸಿಂಹ ರೂಪದಿಂದ ಈ ಎಂಟು ದಿಕ್ಕುಗಳಲ್ಲಿ ಇದ್ದುಕೊಂಡು ಈ ಸ್ವರೂಪದಲ್ಲಿ ಅವರವರ ಸಂತೋಷ ಪಡಿಸಿದ ಅಲ್ಲಲ್ಲಿ ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾ ತಾನು ಅವರನ್ನ ಅನುಗ್ರಹ ಮಾಡ್ತಾ ಇದ್ದಾನೆ, ಜೀವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ವಾಸವಾದ ಉತ್ತಮ ಬಿಂಬನಿಂದ ಅವನೇ ಬಿಂಬ, ನಮ್ಮ ಹೃದಯದಲ್ಲಿರ್ತಕ್ಕಂಥವನೇನೆ ಬಿಂಬ ಅಂತ ತಿಳ್ಕೊಂಡು ಅಲ್ಲಿಂದಲೇ ಎಲ್ಲ ಕಡೆಗೆ ತನ್ನ ಅನೇಕ ರೂಪಗಳನ್ನು ಇಟ್ಟು ವ್ಯಾಪಾರ ಮಾಡಿಸ್ತಿದ್ದಾನೆ. ಇನ್ನ ಅಲ್ಲಿ ಒಂದೊಂದು ದಿಕ್ಕಿನ ದಳಕ್ಕೆ ಬಂದಾಗ ಒಂದೊಂದು ಬುದ್ಧಿ ಜೀವರಿಗೆ ಕೊಡ್ತಾನೆ. ಸುಲಭನಾಲಯ ಕೈದಿದರೆ ಮನವೆರಗುವುದು ಸತ್ಪುಣ್ಯ ಮಾಡುತ್ತದೆ. ಪೂರ್ವ ದಿಕ್ಕಿನ ದಳಕ್ಕೆ ಬಂದಾಗ ಆಗ ನಮ್ಮ ಮನಸ್ಸು ಪುಣ್ಯಕರ್ಮ ಮಾಡಬೇಕು ಅಂತಕ್ಕಂತಹ ಬುದ್ಧಿ ಬಂದಿರ್ತದೆ. ನಮಗೆ ಈ ಜನ ಮನಸ್ಸಿಗೆ ಪುಣ್ಯಕರ್ಮ ಮಾಡಬೇಕು ಅಂತ ಬುದ್ಧಿ ಬಂದಾಗ ಪರಮಾತ್ಮ ತಾನು ಪೂರ್ವ ದಿಕ್ಕಿನಲ್ಲಿ ಇರ್ತಾನೆ. ಆ ಪೂರ್ವಿಕ್ಕಿನ ದಳದಲ್ಲಿ ತಾನು ಇದ್ದಾನೆ, ಇದ್ದರೆ ನಮಗ ಆ ಬುದ್ಧಿ ಬರೋದು. ಇನ್ನ ಸ್ವಪ್ನ ಬರಲು ವನ್ಯ ಮನೆಗೆ ನಿದ್ರಾಲಸ್ಯ ಹಸಿ ಕೃಷಿ, ಇನ್ನ ಅಗ್ನಿಯ ದಿಕ್ಕಿನ ದಳಕ್ಕೆ ಬಂದಾಗ ಹಸಿವು ಆಲಸ್ಯ ಸೋಮಾರ್ಜನ ನೀರಲಿಪಿ ಇವೆಲ್ಲ ಬರ್ತವೆ. ತರಣಿತನೆಯ ನಿಕೇತನದ ಸಂಭರಿತ ಗೋಪಾತೋಪ, ಇನ್ನು ಯಮದೇವರ ದಿಕ್ಕಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಬಂದಾಗ ವಿಪರೀತ ಸಿಟ್ಟು ಸಿಟ್ಟು ಬಂದ್ಬಿಟ್ಟಿರ್ತದಂತೆ. ತೋರುವ ಅರವಿ ತೋರುವ ನಿರ್ವೃತ್ತಿಯಲ್ಲೇ ಪಾಪಗಳ ಮಾಡುವ, ನೈಋತ್ಯ ದಿಕ್ಕಿಂದಳಕ್ಕೆ ಬಂದಾಗ ನಮ್ಮ ಪಾಪಕರ್ಮಗಳನ್ನು ಮಾಡಬೇಕೆಂಬ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾರೆ. ವರ್ಣನಲ್ಲಿ ವಿರೋಧ ಹಾಸ್ಯ, ವರ್ಣ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿಂದಳಕ್ಕೆ ಬಂದಾಗ ಮನೆಯಲ್ಲಿ ಹಾಸ್ಯ ವಿರೋಧ ಆದ್ದರಿಂದ ಕಾಲ ಕಳಿಬೇಕೆಂಬ ಬುದ್ಧಿ ಕೊಡ್ತಾನೆ. ಮರುತನಳು ಗಮನಾಗಮನ, ಇನ್ನು ವಾಯು ದಿಕ್ಕಿಂದಳಕ್ಕೆ ಬಂದಾಗ ಸಂಚಾರ ಮಾಡಬೇಕೆಂಬ ಬುದ್ಧಿಯನ್ನು ಕೊಡ್ತಾನೆ. ಶಿವಕರ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು, ಇನ್ನ ಈ ಯಾವುದು ಉತ್ತರ ದಿಕ್ಕಿನಲ್ಲಿ ದಳಕ್ಕೆ ಬಂದಾಗ ಧರ್ಮದ ಬುದ್ಧಿ ಮಾಡಬೇಕು, ಧರ್ಮ ಉಪಾಸನಾದಗಳನ್ನ. ಇನ್ನ ಹರನ ಮಂದಿರದಲ್ಲಿ ಗೋಧನ ಧರ್ಮಿ ಕನ್ಯಾದಾನು, ಈಶಾನ್ಯ ದಿಕ್ಕಿನ ದಳಕ್ಕೆ ಬಂದಾಗ ದಾನ ಧರ್ಮಾದಗಳ ಗೋದಾನ ಭೂದಾನ ಕನ್ಯಾದಾನ ಇವೆಲ್ಲ ಮಾಡಬೇಕು. ಉತ್ತರ ದಿಕ್ಕಿನಲ್ಲಿ ಬಂದಾಗ ಧರ್ಮದ ಬುದ್ಧಿ ಭಗವದ್ ಉಪಾಸನಾದಗಳನ್ನು ಮಾಡಬೇಕು ಎಂಬುದು ಬರ್ತದೆ. ಇನ್ನ ಈಶಾನ್ಯ ದಿಕ್ಕಿನ ದಳಕ್ಕೆ ಬಂದಾಗ ದಾನ ಧರ್ಮಾದಿಗಳು ಮಾಡಬೇಕು ಅಂತಕ್ಕಂತಹ ಬುದ್ಧಿಯನ್ನು ಕೊಡ್ತಾರೆ. ಹೃದಯದೊಳಗೆ ವಿರಕ್ತಿ ಕೇಸರ ಕೊತೆಗೆ ಇನ್ನ ಮಧ್ಯೆ ವೈರಾಗ್ಯ ಬುದ್ಧಿಶ, ಆ ಕಮಲದ ಮಧ್ಯೆ ಬಂದಾಗ ನಮಗೆ ವೈರಾಗ್ಯ ಅಂತಕ್ಕಂಥದ್ದು ಕೊಡ್ತಾನೆ. ಆ ಕೇಸರ ಆ ಕಮಲದ ದಳದ ಇದರಲ್ಲಿ ಕೇಸರ ಅಂತಕ್ಕಂಥದ್ದು, ಅದರಲ್ಲಿ ಬಂದಾಗ ಸುಷುಪ್ತಿ ಸ್ವಪ್ನ ಸುಷುಪ್ತಿ ಇವೆಲ್ಲವನ್ನು ಕೂಡ ಪರಮಾತ್ಮ ತಾನು ಕೊಡ್ತಾ ಹೋಗ್ತೇನೆ. ಮಧುಹ ಕರುಣಿಕೆಯಲ್ಲಿ ಬರೀ ಜಾಗೃತಿಯೇ ಕುಟ್ಟುವುದು, ಆ ಕರುಣಿಕೆಗೆ ಬಂದಾಗ ನಮ್ಮ ಜಾಗೃತ ಆ ಕಮಲದಲ್ಲೇನೆ ಪರಮಾತ್ಮನ ಸಂಚಾರ ಆಗ್ತಾ ಇರುವಾಗ ಜಾಗೃತ ಸ್ವಪ್ನ ಸುಷುಪ್ತಾವಸ್ಥೆಗಳು ಇವೆಲ್ಲವೂ ಕೂಡ ಪರಮಾತ್ಮ ಉಂಟು ಮಾಡ್ತಾನೆ. ಸುದರ್ಶನ ಮೊದಲಾದ ಅಷ್ಟಾಯುಧವ ಪೀಡಿದು ಆ ದಿಶಾಧಿಪತಿಗಳ ಸದನದಲ್ಲಿ ಸಂಚರಿಸುತ್ತ ಈ ಬರೀ ಬುದ್ಧಿಗಳು ಕೊಡುವ, ಅಲ್ಲಿ ಪರಮಾತ್ಮ ಎಂಟು ವಿಧವಾದ ಆಯುಧಗಳನ್ನು ಧಾರಣ ಮಾಡಿದ್ದಾರೆ. ಎಂಟು ವಿಧವಾದ ಆಯುಧಗಳನ್ನು ಧಾರಣ ಮಾಡಿಕೊಂಡು ಅಲ್ಲಿ ಸಂಚಾರ ಮಾಡ್ತಾ ಆಗ ಆ ಜೀವನ ಯೋಗ್ಯತೆ ಅನುಸಾರವಾಗಿ ಬುದ್ಧಿಗಳನ್ನು ಕೊಡ್ತಾ ಹೋಗ್ತೇನೆ. ಹಾಗಾದ್ರೆ ಹಾಗೂ ಸಂಚಾರತ್ವೇನ ಇವೆಲ್ಲ ಬರಲೇಬೇಕಲ್ಲ ಅಂದ್ರೆ ಹಾಗೇನಿಲ್ಲ ಅನ್ಬಿಟ್ಟು ದುಷ್ಟರಿಗೆ ನೈಋತ್ಯ ದಿಕ್ಕಿನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ದಕ್ಷಿಣ ದಿಕ್ಕಿನಲ್ಲೇ ಇದ್ದು ಬಿಡ್ತಾರೆ. ಅಲ್ಲಿ ಅವ್ರಿಗೆ ಇನ್ನೂ ಬೇರೆ ಇರಲೇ ಇಲ್ಲ. ಇನ್ನು ಅಯೋಗ್ಯರಾಗಿರ್ತಕ್ಕಂಥವರಿಗೆ ಉತ್ತರ ಈಶಾನ್ಯ ಪೂರ್ವ ದಿಕ್ಕಿನಲ್ಲಿ ಇದ್ದು ತಾನು ಸದ್ಬುದ್ಧಿಗಳನ್ನು ಪ್ರೇರಣೆ ಮಾಡ್ತೇನೆ. ಅದಕ್ಕೆ ಸಾಮಾನ್ಯ ಮೊನ್ನೆ ಹೇಳಿದಾಗೆ ನಾವು ಯಾವುದೇ ಸತ್ಕರ್ಮ ಮಾಡಿಕೊಡೋದು ಇಲ್ಲ ಉತ್ತರ ದಿಕ್ಕಿಗೆ ಅನುರೂಪವಾಗ ಮಾಡ್ರಿ, ಇಲ್ಲ ಪೂರ್ವ ದಿಕ್ಕಿಗೆ ಅನುರೂಪವಾಗ ಮಾಡ್ರಿ ಅಂತಂದಾಗ ನಾವು ಆ ರೀತಿ ಕೂತ್ಕೊಂಡಾಗ ಪರಮಾತ್ಮನು ಅಲ್ಲಿ ಬರಲಿ, ಬಂದು ನಮ್ಮ ಸತ್ಕರ್ಮಗಳು ನಿರ್ವಿಘ್ನ ಆಗಲಿ ತಿಳ್ಕೊಂಡು ಈ ದಿಕ್ಕುಗಳು ಮಾತ್ರ ತಾವು ಮಾಡ್ತಾ ಇದ್ದೀವಿ. ಇನ್ನು ಸೂಕ್ತನಾಮಕ ಪ್ರಾಣಪತಿ ಗಾಯತ್ರಿ ಸಂಪತಿ ಪಾಧ್ಯನಾಗಿ ದಾತ್ರಿಯೊಳು ನೆಲೆಸಿತ್ತು ತಿಳಿಯದೆ ಕಂಡ ಕಂಡಲ್ಲಿ ದಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತವನ್ನು ದಿನದಿ ತೀರ್ಥ ಕ್ಷೇತ್ರ ಯಾತ್ರೆಯ ಮಾಡಿದವು ಎಂದೆನಂತ ಇದ್ದುವರು. ಸೂತ್ರನಾಮಕ ಪ್ರಾಣದೇವರು ಸೂತ್ರ ಅಂತಕ್ಕಂಥ ಯಾಕೆ ಬಂತು, ಸಂಕಷ್ಟ ರೂಪಿಯಾದ ಪರಮಾತ್ಮನಿಂದ ಜಯಾದೇವಿ ಹುಟ್ಟಿದವರು ಸೂತ್ರನಾಮಕ ಪ್ರಾಣದೇವರು. ಸೂತ್ರ ಅಂದರೆ ದಾರ, ದಾರದಂತೆ ಈ ಜಗತ್ತೆಲ್ಲವನ್ನು ತಾವು ಒಳಗೆ ತೂರಿ ತಾವು ರಕ್ಷಣೆ ಮಾಡ್ತಾರೆ. ಹೇಗೆ ಮನೆಗಳಿಗೆ ರಕ್ಷಣೆ ಭಾರದಲ್ಲಿ ಪೋಷಿಸಿದಾಗ ಮನೆಗಳು ವ್ಯವಸ್ಥಿತವಾಗಿ ಹೇಗೆ ಕಾಣಿಸ್ತದೆ ಹಾಗೆ ಇಡೀ ಜಗತ್ತೆಲ್ಲವನ್ನು ಕೂಡ ಧಾರಣ ಮಾಡಿದ್ದಾರೆ ಮುಖ್ಯ ಪ್ರಾಣದೇವರು. ತಾವು ಒಳ ಹೋಗಬಿಟ್ಟು ಧಾರದಂತೆ ಒಳ, ಅದಕ್ಕೆ ಅವರು ಸೂತ್ರ ಅಂತ ಹೆಸರು. ಈ ರೀತಿ ಅಂತ ಸೂತ್ರ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳಗೆ ನೆಲೆಸಿದ್ದು ಈ ರೀತಿಯಾದ ಸೂತ್ರನಾಮಕ ವಾಯುದೇವರು ತಾವು ಗಾಯತ್ರಿಯಿಂದ ಪ್ರತಿಪಾದಿಸಲ್ಪಟ್ಟವರಾಗಿ ಅದಕ್ಕೆ ಅಭಿಮಾನಿಗಳಾಗಿ ತಾವಿದ್ದರೂ ನಮ್ಮ ದೇಹದಲ್ಲಿ ಇದ್ದರೂ ಕೂಡ ಕಂಡ ಕಂಡಲ್ಲಿ ನಾವು ಕಂಡ ಕಂಡಲ್ಲಿ ಹೋಗ್ತಾ ಇದ್ದೀವಿ. ಧಾತ್ರಿಯವರು ಸಂಚರಿಸಿ ಈ ಭೂಮಿಯೊಳಗೆ ಅನೇಕ ಕಡೆ ಸಂಚಾರ ಮಾಡಿ ಹೆಂಡತಿ ಮಕ್ಕಳು ಬಂಧು ಸಮೇತವಾಗಿ ಹೋಗಿ ತೀರ್ಥಯಾತ್ರೆ ಕ್ಷೇತ್ರಯಾತ್ರೆಗಳನ್ನು ನಾವು ಮಾಡಿ ಬಂದ್ವಿ ಅಂತ ತಿಳ್ಕೊಂಡು ಹಿಗ್ತಾ ಇದ್ದಾರೆ. ಯಾಕೆ ಈ ಜ್ಞಾನ ಇರುವಾಗ ಇವೆಲ್ಲ ಬೇಕೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ರೀತಿಯಾಗಿ ಎಲ್ಲ ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿದ್ದಾರೆ ಎಂದರೆ ಎಷ್ಟು ಪವಿತ್ರವಾಗಿರಬೇಕು ಅಂದಾಗ ಈ ರೀತಿ ತಿಳಿಯಿದ್ದೇನೆ, ಭಗವಂತ ನಮ್ಮಲ್ಲಿದ್ದಾನೆ, ವಾಯುದೇವರಿದ್ದಾರೆ, ಸಕಲ ತೀರ್ಥಕ್ಷೇತ್ರಗಳು ನಮ್ಮ ದೇಹದಲ್ಲೇ ಇದ್ದಾರೆ, ಮೂರವರು ಕೋಟಿಗಳು ಒಮ್ಮ ಕೋಪಗಳಲ್ಲಿ ತೀರ್ಥಾಭಿಮಾನಿ ದೇವತೆಗಳು, ನಾಡಿಗಳಲ್ಲಿ ನದ್ಯಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣ ಎಲ್ಲರೂ ದೇಹದಲ್ಲಿದ್ದಾರೆ ಅಂತ ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿಬಿಡ್ತಂತದೆ. ಮೂರವತ್ತು ದೇಹ ಎಷ್ಟು ಪವಿತ್ರವಾಗೋದು ಅಂದಾಗ ಈ ರೀತಿ ಇರ್ತಕ್ಕಂತಹ ಈ ರೀತಿ ತಿಳಿದುಕೊಂಡಿದ್ದೇನೆ, ಸುಮ್ಮನೆ ಹೊರಗಡೆಗೆ ದೇಹ ದಂಡನೆ ಮಾಡಿಕೊಂಡು ತಾವು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಯಾತ್ರೆ ಮಾಡಿದ್ವಿ. ಇದೇ ಯಾತ್ರೆ ಅಂತ ಜಗನ್ನಾಥದಾಸರು ಮುಂದಿನ್ನು ಸರ್ವ ಪ್ರತೀಕ ಸಂಧಿಯಲ್ಲಿ ತುಂಬಾ ಚೆನ್ನಾಗಿದೆ. ಹತ್ತನೇ ಸಂಧಿಯಲ್ಲಿ ಬಾ ಈ ವಿಷಯವನ್ನ ಇದೋರು ಏನ್ ಹೇಳಿದ್ದಾರೆ ಅದನ್ನ ನೇರವಾಗಿ ತಿಳಿಸ್ತಾರೆ. ಇದೋರ್ಗೂ ಎಲ್ಲ ಮುಚ್ಚಿಟ್ಟು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಈ ಸಂಧಿಗಳಲ್ಲಿ ಸರ್ವ ಪ್ರತೀಕ ಸಂಧಿಯಲ್ಲಿ ಎಲ್ಲ ನೇರವಾಗಿ ತಿಳಿಸ್ತಾ ಇದ್ದಾರೆ. ಅದು ಪಾಪ ಅನೇಕರಿಗೆ ಸ್ವಲ್ಪ ಸಿಂಹ ಸ್ವಪ್ನವಾದ ಆಗ್ತದೆ. ಇದು ಪ್ರಮೇಯಕ್ಕೆ ವಿರೋಧ ಅಂತ ಅನಿಸ್ಬಿಡ್ತವ್ರಿ. ಪ್ರಮೇಯಕ್ಕೆ ವಿರೋಧ ಯಾವುದೂ ಇಲ್ಲ ಇದರೊಳಗೆ. ಪ್ರಮೇಯಕ್ಕೆ ವಿರೋಧ ಇಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿದ ವಿಷಯವನ್ನೇ ಇದನ್ನು ಹೇಳ್ತಾ ಇದ್ದಾಗ ಅಷ್ಟೇ ಹೊರತು ಅದೇನಾಗಿದೆ ಭಾಗವತದಲ್ಲಿ ಹೇಳಿದ್ದು ಅದು ಬೈರಿಗೆ ಬಂದಿಲ್ಲವಾದ್ದರಿಂದ ನಮಗೆ ಎಲ್ಲ ವಿಷಯ ಹೊಸದು ಅನ್ನಿಸ್ತಾ ಅದಷ್ಟು. ಭಾಗವತ ವಿಷಯ ಎಲ್ಲ ಸರಿಯಾಗಿ ಹೊರಗೆ ಬಂದಿದ್ದರೆ ಇದು ಹೊಸತು ಅಂತ ಯಾರಿಗೂ ಅನ್ನಿಸ್ತಾನೆ ಇದ್ದಿಲ್ಲ. ಈ ಭಾಗವತ ಅಂದ್ರೆ ಏನೀಗ ಪ್ರಥಮ ಸ್ಥಾನದಲ್ಲಿ ಪರಿಚ್ಛಿದ್ರಾದನೇ ಕಥೆ, ಆದ್ರೆ ಶಾಪ ಬಂದು ಹುಡ್ತ ಅಂತ. ಇನ್ನು ನಾರದರ ಪೂರ್ವಜನ್ಮ ಹುಡ್ತ ಅಂತ. ದ್ವಿತೀಯ ಸ್ಕಂದದಲ್ಲಿ ಸೃಷ್ಟಿ ಪ್ರಕರಣ, ಅದಾದ ಮೇಲೆ ಇನ್ನು ತೃತೀಯ ಸ್ಕಂದದಲ್ಲಿ ವರ ಯಾವುದು ಹಿರಣ್ಯಾಕ್ಷ ಸಂವಾದ, ಆಮೇಲೆ ಕಪಿಲದೇವಹೂತಿ ಸಂವಾದ. ಈ ಯಾವುದೋ ಕೆಲವು ಮುಖ್ಯವಾದ ವಿಷಯ ಇಷ್ಟೇ ಭಾಗವತ ಅಂಬ ಒಂದು ಕನ್ಕ್ಲೂಷನ್ ಬಂದಿದ್ದೇವಾದ್ರಿಂದ ಭಾಗವತದಲ್ಲಿ ಇಷ್ಟು ವಿಷಯ ಅದೇ ಅಂತ ಹೇಳಿದ್ರೆ ನಮ್ಮ ಸ್ಥಿತಿಯೊಳಗೆ ಬಂದಿಲ್ಲ ನಾವು. ಯಾಕೆ ಅದು ವೈದಿಗೆ ಬಂದಿಲ್ಲ. ಅದಕ್ಕೋಸ್ಕರವಾಗಿ ಯಾವ ಪ್ರಮೇಯವೂ ಇದರಲ್ಲಿ ಒಂದು ಅಕ್ಷರವೂ ಪ್ರಮೇಯಕ್ಕೆ ವಿರೋಧವಾಗಿಲ್ಲ. ಆ ಭಾಗವತಾದಿಗಳು ತಾತ್ಪರ್ಯಾದಿಗಳು ಉಪನಿಷತ್ತಿನ ವಾಕ್ಯಗಳು ತಾವು ಅನುಸೃತವಾಗಿಯೇ ಜಗನ್ನಾಥ ದಾಸ್ ಹೇಳ್ತಾರೆ. ಈ ಅನೇಕ ವಿಷಯಗಳು ಪುರೋಧಾರಣ್ಯಕ ಛಾಂದೋಗ್ಯ ಉಪನಿಷತ್ ಭಾಷ್ಯದ ಮಾತುಗಳನ್ನೇ ಹೇಳ್ತಾರೆ ಜಗನ್ನಾಥ ದಾಸು. ಅವೆಲ್ಲ ನೋಡ್ಲಿಕ್ಕೆ ನಮಗಾಗಲ್ಲ, ನಮಗೆ ನೋಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ನಾವು ಸುಳ್ಳು ಅಂತ ನಿಂತಿ ಮುಗಿದ್ರೆ ನಮಗ್ ಗೊತ್ತಿಲ್ಲ ಅಂದ್ರೆ ನಾವು ಸುಳ್ಳು ಅಷ್ಟೇ ಅಷ್ಟೇ. ಈ ರೀತಿ ಇರ್ತಕ್ಕಂಥದ್ದು ಹಾಗ ನಮ್ಮ ತಾತನ ನಾವು ನೋಡಿಲ್ಲ, ತಾತ ನಮ್ಗೆ ಇಲ್ಲ ಅಂತ ಹೇಳ್ಬೋದು. ನಾವು ಅದೇ ಯಾಕೆ ನಾವು ನೋಡಿಲ್ಲ ಅಂದ್ರೆ ನಾವು ತಾತ ನೋಡಿಲ್ಲ, ನಾವು ತಾತ ಇಲ್ಲ ಅನ್ಬೋ ಸ್ಥಿತಿ ನಾವು ಬಂದು ಹೋಗಿದ್ದೇವೆ. ಅದಕ್ಕೋಸ್ಕರವಾಗಿ ಈ ನಾರಸಿಂಹ ಸ್ವರೂಪದೊಳಗೆ ಶರೀರ ನಾವದು ತರಿಸುವನು. ನರಸಿಂಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪ ದೇಹಗಳು ತಾನಿಟ್ಕೊಂಡು ಶರೀರ ಅಂತಕ್ಕಂತಹ ನಾಮದಿಂದ ಕರೆಸ್ತಾ ಇದ್ದಾನೆ. 16 ಕಲೆಗಳು ಉಳ್ಳ ಲಿಂಗದಿ ಪುರುಷ ನಾಮಗಳು. ಇನ್ನ ಅಲ್ಲಿ ಸ್ವರೂಪ ದೇಹದಲ್ಲಿ ಅದೇ ರೂಪ, ಇನ್ನ ಲಿಂಗ ಅನಿರುದ್ಧ ಲಿಂಗ ದೇಹದಲ್ಲಿ ತಾನಿಟ್ಕೊಂಡು ಅಲ್ಲಿ ಪುರುಷ ಅಂತಕ್ಕಂಥ ನಾಮದಿಂದ ಕರೆಸ್ತಾ ಇದೆ. ಅನಿರುದ್ಧ ದೇಹದಲ್ಲಿ ಅನಿರುದ್ಧ ಅಂತಕ್ಕಂಥ ನಾಮದಿಂದ ತಾನಿದ್ದಾನೆ. ರೂಪದಲ್ಲಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಲೆಯದು. ಈ ಸ್ಥೂಲ ದೇಹದಲ್ಲಿ ಪ್ರದ್ಯುಮ್ನ ನಾಮಕನಾಗಿ ಪರಮಾತ್ಮ ಇಟ್ಕೊಂಡು ತಾನು ನಮ್ಮನ್ನ ಎಲ್ಲ ಪ್ರೇರಣೆ ಮಾಡ್ತಾ ಇದ್ದೇನೆ. ಅಂದ್ರೆ ಸ್ವರೂಪ ದೇಹದಲ್ಲಿ ನರಸಿಂಹ ರೂಪದಲ್ಲೇ ತಾನಿದ್ದಾರೆ. ಇನ್ನು ಅಲ್ಲಿಂದ ಮತ್ತೆ ಲಿಂಗ ದೇಹದಲ್ಲಿ ಪುರುಷನ ಪುರುಷ ಅನಿರುದ್ಧ ಆಮೇಲೆ ಪ್ರತ್ಯುಮ್ನ ಈ ರೂಪದಿಂದ ತಾನು ಇಟ್ಕೊಂಡು ನಮ್ಮ ಪ್ರೇರಣೆ ಮಾಡ್ತಾ ಇದ್ದೇನೆ. ಮೊದಲು ತತ್ವರ್ಮಗಳು ಮಾಂಸವು ರುದಿರ ಮೇಧೋ ಮಜ್ಜ ಅಸ್ಥಿಗಳಿದರೊಳಗೆ ಏಕಮೋನ ಪಂಚಾಶನ್ ಮರುತ್ಗಣವು ನಿಧನ ಹಿಂತಾರಾದಿ ಸಾಮಗ ರದರ ನಾಮದಿ ಕರೆಸುತ ಎಂಬತ್ತಧಿಕ ತೊಂಬತ್ತಧಿಕ ನಾಲ್ವತ್ತೆನಿಪ ರೂಪದಿ ಧಾತುಗಳೊಳಪ. ಇಲ್ಲಿ ತೊಕ್ಕು ಬೇರೆ ಚರ್ಮ ಬೇರೆ. ತೊಗೀಂದ್ರಿಯ ಮೇಲೆ ಕಾಣ್ತಕ್ಕಂಥದ್ದು ಚರ್ಮ, ಒಳಗಿರ್ತಕ್ಕಂಥದ್ದು ತೊಕ್ಕಂತಕ್ಕಂಥದ್ದು. ಅದಕ್ಕೋಸ್ಕರ ಈ ರೀತಿ ಇರ್ತಕ್ಕಂಥದ್ದು ತೊಕ್ ಚರ್ಮ ಮಾಂಸ ಇವೆಲ್ಲ ಸಪ್ತ ಧಾತು. ಮಾಂಸ ಒಳಗಡೆಗೆ ರಕ್ತ, ಆಮೇಲೆ ಮೇಧಸ್ಸು ಮಜ್ಜ ಅಸ್ಥಿ ಇವೆಲ್ಲ ಏಳು ಧಾತುಗಳು. ಈ ಏಳು ಧಾತುಗಳಲ್ಲಿ ಏಕಮನ ಪಂಚಾಶನ್ ಮರುಗಳು ನಲವತ್ತೊಂಬತ್ತು ಜನ ಮರುದೇವತೆಗಳಿದ್ದಾರೆ. ಒಂದೊಂದೊಳಗೂ ತಾವಿದ್ದಾರೆ ಒಟ್ಟು ನಲವತ್ತೊಂಬತ್ತು ಜನ ಮರುದೇವತೆಗಳಿದ್ದಾರೆ. ಇದ್ದು ನಿಧನ ಹಿಂಕಾರಾದಿ ಸಾಮಗನದರ ನಾಮದಿ ಈ ವೇದಗಳು ಉಚ್ಚಾರ ಮಾಡುವಾಗ ಯಾವ ರೀತಿಯ ನಾಮ ಹಾಕಿ ಆ ನಾವು ನಿಧನ ಅಂತಕ್ಕಂಥ ರೂಪದಿಂದ ಹಿಂಕಾರ ಅಂತಕ್ಕಂಥ ರೂಪದಿಂದ ಸಾಮ ಅಂತಕ್ಕಂಥ ರೂಪದಿಂದ ತಾನು ಇದ್ಕೊಂಡು ತಾನು ಈ ತೊಂಬತ್ತಧಿಕ ನಾಲ್ವತ್ತೆನಿಪ ರೂಪದಿ ಧಾತುಗಳೊಳಪ. ಈ ಏಳು ಧಾತುಗಳಲ್ಲಿ ತೊಂಬತ್ತು ನಾಲ್ಕು ರೂಪದಿಂದ ತಾನು ಇದ್ಕೊಂಡು ಆ ಏಳು ಧಾತುಗಳ ಕಾರ್ಯ ತಪ್ ಚರ್ಮ ಮಾಂಸ ರುದಿರ ಮಜ್ಜ ಮೇಧಸ್ಸು ಅಸ್ಥಿ ಈ ಏಳು ಧಾತುಗಳು ಜೀವನೇ ಇದ್ದಾರೆ. ಈ ಸಪ್ತ ಧಾತುಗಳಲ್ಲಿ ಭಗವಂತ ಮೇಲ್ ನೋಡೋದಕ್ಕೆ ಅದು ನಮಗೆ ಜಡ, ಆದ್ರೆ ಒಳಗಡೆ ಎಂಟು ರೂಪದಿಂದ ಪರಮಾತ್ಮ ಇದ್ದಾನೆ ಅಂತಕ್ಕಂಥ ಹೇಳ್ತಾರೆ. ಇವು ಒಂದು ನಮಗೆ ಕಾಣಿಸಲ್ಲ, ಇವೆಲ್ಲ ಹೇಳ್ತಾ ಇದ್ದಾರೆ. ಇವು ಅಲ್ಲಿ ಎಲ್ಲಿದ್ದಾರೆ, ಎಷ್ಟು ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ, ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ, ಎಕ್ಸ್ರೇ ತೆಗಿತಾ ಇದ್ದಾರೆ, ಯಾರಿಗೂ ಕಾಣಿಸ್ತಾ ಇಲ್ಲಲ್ಲ ಅಂತಂದೆ ಕಾಣಿಸಲ್ಲ. ಯಾಕೆ ಅವು ನಮ್ಮ ಕಣ್ಣಿಗೆ ಕಾಣುವ ಭಗವದ್ ರೂಪಗಳಲ್ಲ ಅವೆಲ್ಲ. ಜ್ಞಾನದಿಂದ ಕಾಣ್ತು ಕವಿಗುಂ ಅಂತ ಹೇಳ್ತಾರೆ. ಕವಿಗುಂ ಜ್ಞಾನಿಗರ ಮಾತ್ರ ಗೊತ್ತಾಗ್ತದಷ್ಟೇ ಹೊತ್ತು ಉಳಿಕೆಯವರಿಗೆ ಇವೆಲ್ಲ ಜಡವಾದ ವಸ್ತುಗಳು ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಸಪ್ತ ಧಾತುಗಳೊಳ ಹೊರಗೆ ಸಂತಪ್ತ ಲೋಹಗತಾಗ್ನಿ ಅಂದರೆ ಸಪ್ತ ಸಾಮದ ನಿಪ್ಪನ ಅನ್ನಮಯಾದಿ ಕೋಶಗಳು ಲಿಪ್ತನಾಗದೆ ತತ್ತದಾತ್ಮಯ ಕ್ಲಿಪ್ತ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗೃತಿ ಇವ ತೈಜಸ ಪ್ರಾಜ್ಞ ವಿಶ್ವಾಕ್ಷ. ಈ ಏಳು ಧಾತುಗಳೊಳಗೆ ತಾನು ಪರಮಾತ್ಮ ಸಂತಪ್ತ ಲೋಹಗತಾಗ್ನಿ ಅಂದರೆ ಈ ಕಬ್ಬಿಣವನ್ನ ಚೆನ್ನಾಗಿ ಕಾಸಿದಾಗ ಕೆಂಪಿಗೆ ಅಗ್ನಿ ಸೇರಿಸ್ತದೆ, ಅಗ್ನಿ ಸೇರಿದಾಗ ಕೆಂಪು ಕಾಣಿಸ್ತದೆ. ಹಾಗೆ ಭಗವಂತ ತಾನು ಅವುಗಳಲ್ಲಿ ಮೇಲ್ನೋಡಿಕೆ ಜಡವಾಗಿ ಕಂಡು ಬಂದರು. ಅದರಲ್ಲಿ ತಾನು ಹೋಗ್ತಾಗ ಮಾಂಸದ ಕೆಲಸ ಮಾಂಸ ಮಾಡ್ತಾರೆ, ರಕ್ತದ ಕೆಲಸ ರಕ್ತ ಮಾಡ್ತಾರೆ, ಮಜ್ಜ ಮೇಧಸ್ಸು ಅಸ್ಥಿ ಇವೆಲ್ಲೂ ತಾವು ಸತ್ತಾಪ್ರದವಾಗಿದ್ದಾನೆ. ಅವನು ಬಿಟ್ಟ ಅಂದುಕೊಳ್ಳದೆ ಆಯ್ತು ಅವರಲ್ಲೂ ಜಡವಾಗುತ್ತೆ. ಅಲ್ಲಿ ಯಾವ್ಯಾವ ಕಾರ್ಯ ಅಂತಕ್ಕಂಥದ್ದಿಲ್ಲ, ಲುಪ್ತ ಪಾವಕ ಕಾಣುವುದು ಮೊದಲಿನಂತೆ ಹೇಳ್ತಾನೆ. ಕಬ್ಬಿಣವನ್ನು ಕಾಸಿದಾಗ ಕೆಂಪಿಗೆ ಅಗ್ನಿ ಪ್ರವೇಶ ಮಾಡಿದಾಗ ಹೇಗೆ ಕಾಣುತ್ತದೋ ಹಾಗೆ ಭಗವಂತ ಈ ಕಬ್ಬಿಣದಂತೆ ಇರ್ತಕ್ಕಂತಹ ಸಪ್ತ ಧಾತುಗಳಲ್ಲಿ ತಾನು ಪ್ರವೇಶ ಮಾಡಿ ಎಲ್ಲ ಕಾರ್ಯಗಳನ್ನು ತಾನು ಮಾಡ್ತಾ ಇದ್ದೇನೆ. ಅವನು ಇರುವವರೆಗೂ ಎಲ್ಲೂ ಅದರದರ ಕಾರ್ಯ ಮಾಡ್ತೇನೆ. ಯಾವಾಗ ಪರಮಾತ್ಮ ಈ ದೇಹದಿಂದ ಹೊರಗೆ ಬಿಟ್ಟ ಅಂದ್ಕೊಳ್ಳೇ ಆಗ ಮಾಂಸವೂ ಇಲ್ಲ, ಮಜ್ಜವೂ ಇಲ್ಲ, ರಕ್ತವಿಲ್ಲ, ಎಲ್ಲ ಕಾರ್ಯ ಹೀನವಾಗಿ ಹೋಗುತ್ತೇನೆ. ಆಗ ಎಲ್ಲ ಜಡ ವಸ್ತು ಪರಮಾತ್ಮ ಇದ್ದಿದ್ದರಿಂದ ಅವು ಕಾರ್ಯ ಪ್ರವೃತ್ತವಾಗಿದ್ದು. ನಾವು ಸ್ವತಂತ್ರರು ಅಂತ ಹೇಳ್ತೇವಲ್ಲ ಪರಮಾತ್ಮ ದೇಹದಿಂದ ಬಿಟ್ಟಾಗ, ಹೌದು ಪರಮಾತ್ಮನೇ ಸ್ವತಂತ್ರ ಅಂತ ಯಾಕನ್ಬೇಕು? ಜೀವನು ಒಳಗಿದ್ದಾನೆ, ಅವನದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಯಾಕೆ ಹೇಳಬಾರದು? ಪರಮಾತ್ಮನೂ ಇದ್ದಾನೆ, ಜೀವನೂ ಇದ್ದಾನೆ, ಅಂದಮೇಲೆ ಅವನದು ಇವನು ಇಬ್ಬರದು ಜವಾಬ್ದಾರಿ ಅದೇ ಅಂತ ಯಾಕೆ ಹೇಳಬಾರದು ಅಂತಂದ್ರೆ ಹೋಗಿ ಒಪ್ಪಂತೆ. ಆದರೆ ಜೀವ ಈ ದೇಹ ಬಿಡ್ಲಿಕ್ಕೆ ಅಪೇಕ್ಷೆ ಮಾಡ್ತಾನೆ? ಅಪೇಕ್ಷೆ ಮಾಡಲ್ಲ. ಜೀವನಿಗೆ ಎಂಥ ಎಷ್ಟೇ ಯಾತನೆ ಅನುಭವಿಸ್ತಾ ಇದ್ರು ದೇಹಾಭಿಮಾನ ಅಂತಕ್ಕಂಥ ಬಂದ್ಬಿಟ್ಟಿತ್ತು. ಕಪಿಲ್ ದೇವರು ಅಂತಾರೆ, ನರಕ ಲೋಕದಲ್ಲಿ ದುಃಖ ಅನುಭವಿಸ್ತಾ ಇರ್ತ ನಮ್ಮ ಜೀವ, ನರಕ ವಾಸ ಮುಗಿತಪ್ಪ, ಇನ್ನು ಭೂಲೋಕದಲ್ಲಿ ನೀನು ಹುಟ್ಟಬೇಕು ಅಂದ್ರೆ ಆ ದೇಹ ಬಿಡ್ಲಿಕ್ಕೆ ಇಷ್ಟಪಡಲಿತ್ತೆ. ಯಾಕೆ? ದೇಹಾಭಿಮಾನ ಬಂದು ಹೋಗಿತ್ತು. ನರಕದಲ್ಲಿ ದುಃಖಾನುಭವ ಮಾಡುವವಾಗಲೇ ದೇಹಾಭಿಮಾನ ಇರುವವಾಗ, ಇಲ್ಲಿ ನಾನಾ ರೀತಿಯಲ್ಲಿ ಸುಖ ಅನುಭವಿಸ್ತಾ ಇರುವಾಗ ದೇಹಾಭಿಮಾನ ಬಂದು ಹೋಗ್ಬಿಟ್ಟಿತ್ತು. ಜೀವನ ದೇಹವನ್ನು ಬಿಡ್ಲಿಕ್ಕೆ ಇವನು ಎಂದೆಂದೂ ಇಷ್ಟಪಡಲ್ಲ. ಆದರೆ ಬಲಾತ್ಕಾರ ದೇವರು ಬಿಡಿಸೇ ಬಿಡ್ತಾನೆ. ಇವನದೇ ಮನೆ ಆಗಿದ್ದ ಪಕ್ಷದಲ್ಲಿ ಅಥವಾ ಇವನೇ ಸ್ವತಂತ್ರನಾಗಿದ್ದ ಪಕ್ಷದಲ್ಲಿ ಇವನು ಬೇಕಾದಷ್ಟು ದಿವಸ ಈ ದೇಹದಲ್ಲಿ ಇಡಬಹುದಾಯಿತು. ಆದರೆ ಇರ್ಲಿಕ್ಕೆ ಅವಕಾಶವಿಲ್ಲ. ಅದಕ್ಕೆ ಅಂದರು ಪರಮಾತ್ಮ ಯಾವಾಗ ವಾಯುದೇವರು ಯಾವಾಗ ಹೊರಡ್ತಾರೆ ಪರಮಾತ್ಮ ತಾನು ಹೊರಟೇ ಬಿಡ್ತಾನೆ. ಅದಕ್ಕೆ ಆ ಒಬ್ಬನು ದೇಹದಲ್ಲಿ ಇರಲು ಹರಿ ನಡೆಸುವನು, ಆ ಒಬ್ಬನು ತೊಲಗಿ ಹರಿತಾ ತೊಲಗುವ, ಆ ಒಬ್ಬನು ದೇಹದ ಒಳ ಹೊರಗೆ ನಿಯಾಮಕನು, ಆವಾಗ ನಮ್ಮ ಕುಲಗುರುರಾಗಿರು. ವಾಯುದೇವರು ಒಳಗೂ ನಿಯಾಮಕರಾಗಿದ್ದಾರೆ, ಹೊರಗೂ ನಿಯಾಮಕರಾಗಿದ್ದಾರೆ. ಅಂತಹ ವಾಯುದೇವರು ನಮ್ಮ ಕುಲಗುರುಗಳಾಗಿದ್ದಾರೆ ಅಂತ ತಿಳ್ಕೊಂಡು ಮಧ್ಯ ನಾಮದಲ್ಲಿ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಟಿವಿ ಕೊಂಡಿಹವರಲ್ಲಿ ಮಧ್ಯ ಕಲೇವರದ ಅಂಗುಲಿ ಸಪ್ತ ಸಾಮಗ್ರಿ ಸಪ್ತ ಧಾತುಗಳು ಒಳಹೊರಗೆ ಸಂತಪ್ತ ಲೋಹ ಗದಾಗ್ನಿ ಎಂದರೆ ಸಪ್ತ ಸಾಮಗ ಲಿಪ್ಪ ನನ್ನಮಯಾದಿ ಕೋಶರು ಲಿಪ್ತನಾಗದೆ ತತ್ತ ದಾಕುವ ತೃಪ್ತ ಭೋಗವು ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗೃತಿ ಈವ ತೈಜಸ ರಾಜ್ಯ ವಿಶ್ವಾರ್ಥ ಅಂತ ತಿಳ್ಕೊಂಡು ಈ ರೀತಿಯ ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ ಅಂತ ಹೇಳ್ತು.